ನಿಮ್ಮೆಲ್ಲರಿಗೂ ತಂದೆಯ ದೇವನಾಮದಲ್ಲೂ ನಮ್ಮ ರಕ್ಷಕನು ನಮ್ಮ ಒಡೆಯನಾಗಿರುವಂಥ ಯೇಸು ಕ್ರಿಸ್ತನಾಮದಲ್ಲೂ ವಂದನೆ ಸಲ್ಲಿಸೋನಾಗಿದ್ದೀನಿ. ದೇವರೊಂದು ಕರುಣೆ ಕೃಪೆ ಪ್ರೀತಿಗಳಿಂದ ನಾವೆಲ್ಲರೂ ಒಟ್ಟಾಗಿ ಸೇರಿ ಆತನ ವಾಕ್ಯಗಳಲ್ಲಿ ಮುಖ್ಯವಾಗಿರುವಂಥ ಅನೇಕ ವಿಚಾರಗಳನ್ನ ತಿಳಿಯೋದಕ್ಕೆ ನಮ್ಮ ಜೀವಿತದಲ್ಲಿ ದೇವರನ್ನು ಕೊಟ್ಟಂಥ ಮಹಾಕೃಪೆಗಾಗಿ ದೇವರಿಗೆ ಕೃತಜ್ಞತೆ ಸ್ತೋತ್ರ ಉಳ್ಳವರಾಗೋಣ. ಅದರಿಂದ ನಾವು ಕಳೆದ ಒಂದು 5-6 ವಾರದಿಂದ ಯೇಸು ಕ್ರಿಸ್ತನ ಎರಡನೇ ಬರಿಕೆ ಬಗ್ಗೆ ಅನೇಕ ವಿಚಾರಗಳನ್ನ ನಾವೇನು ಮಾಡಿದ್ರಿ ಫುಲ್ಲು ಡೀಟೇಲ್ ಆಗಿ ನಾವೇನು ಮಾಡಿದ್ರಿ ಎಲ್ಲ ನೋಡಿದ್ರಿ ವಾಕ್ಯಗಳ ಮುಖಾಂತರ ಹೇಗೆ ಕ್ರಿಸ್ತನ ಎರಡನೇ ಬರಿಕೆ ಇರ್ತದೆ, ಆತನ ಪ್ರತ್ಯಕ್ಷತೆಯನ್ನು ನಾವು ಹೇಗೆ ಕಂಡುಹಿಡಿಯೋದು, ಆತನ ಪ್ರತ್ಯಕ್ಷತೆಯನ್ನು ಕಂಡುಹಿಡಿಬೇಕಾದ್ರೆ ನಾವು ಏನು ಸೂಚನೆಗಳು ಬೇಕೋ ಆ ಸೂಚನೆಗಳನ್ನ ಹೇಗೆ ಕೊಟ್ಟಿದ್ದಾರೆ ದೇವರು ಅಂತ ನಾವೇನು ಮಾಡಿದ್ರೆ ನಾವು ಸತ್ಯವೇದ ಮುಖಾಂತರ ಅನೇಕ ವಿಚಾರಗಳನ್ನ ಮಾಡಿದ್ರೆ ಬಹು ಸ್ಪಷ್ಟವಾಗಿ ನಾವು ತಿಳ್ಕೊಂಡಿದ್ದೀರಿ ಅಲ್ವರ. ಅದರಿಂದ ನೋಡಬೇಕ್ರೆ ಕರ್ತನಲ್ಲಿ ಪ್ರೀತಿ ಅಂತ ಸರ್ಗಳೇ ಯೇಸು ಕ್ರಿಸ್ತನ ಪ್ರತ್ಯಕ್ಷತೆ ಏನಾಯಿತು ಉಂಟಾಯಿತು ಅಲ್ಲರ. ಸೊ ಯಾರಾದರೂ ಹೇಳ್ಬಲ್ಲೀರಾ ಯೇಸು ಕ್ರಿಸ್ತನ ಪ್ರತ್ಯಕ್ಷತೆ ಯಾವಾಗ ಆಯಿತು ಅಂತ ಯಾರಾದ್ರು ಹೇಳ್ಬಲ್ಲೀರಾ, ಯಾರಿಗೂ ಗೊತ್ತಿದೆಯಾ? ಓಕೆ 1874 ಅಲ್ಲರ, ವೆರಿ ಗುಡ್. ಸೊ 1874 ಅಲ್ಲಿ ಆಯಿತು ಅಂತ ನೋಡ್ತೀರಿ. ಅದಕ್ಕಾಗಿ ಇರುವಂಥ ಸೂಚನೆ ನಮ್ಮ ಕಣ್ಣು ಮುಂದೆ ಏನ್ರಿ ಬಲವಾಗಿರುವಂಥ ಸೂಚನೆ ಯಾವುದು ಅಂತ ಯಾರು ಹೇಳ್ಬೋದೀರಾ? ಯಾವುದು ಸೂಚನೆ ನಮ್ಮ ಕಣ್ಣು ಮುಂದೆ ಬಹು ಸ್ಪಷ್ಟವಾಗಿರುವಂಥ ಸೂಚನೆ ಯಾವುದು ಅಂತ ಹೇಳ್ಬೋದಾ?
ಯುದ್ಧಗಳು ದೇಶ
ವೆರಿ ಗುಡ್.
ದೇಶದ
ಅದರ ದೇಶ ದೇಶಕ್ಕೆ ಯುದ್ಧಗಳು, ವೆರಿ ಗುಡ್.
ಜನಾಂಗಗಳ ನಡುವೆ ಯುದ್ಧಗಳು
ಬರಗಳು
ವೆರಿ ಗುಡ್.
ಜನಕ್ಕೆ ಜನ ವಿರೋಧವಾಗಿದೆ
ಎಸ್ ಇಷ್ಟ ಕರೆಕ್ಟ್. ಜನಕ್ಕೆ ವಿರೋಧ, ಜನಗಳು, ಬರಗಳು,
ರಾಜ್ಯಕ್ಕೆ ವಿರುದ್ಧವಾಗಿ
ರಾಜ್ಯಕ್ಕೆ ವಿರುದ್ಧವಾಗಿ ರಾಜ್ಯ, ವೆರಿ ಗುಡ್. ಆಮೇಲೆ
ಧರ್ಮಕ್ಕೆ ವಿರೋಧವಾಗಿ ಧರ್ಮಗಳು
ವೆರಿ ಗುಡ್ ಅಲ್ರ, ಒಬ್ರಿಗೆ ವಿರುದ್ಧವಾಗಿ ಒಬ್ರು, ಜನಾಂಗಕ್ಕೆ ವಿರುದ್ಧವಾಗಿ ಜನಾಂಗ, ವೆರಿ ಗುಡ್. ಇವೆಲ್ಲ ನಾವು ಏನ್ ಮಾಡ್ತೀರಿ ಆಮೇಲೆ ನೋಡ್ತೀರಿ. ಆಮೇಲೆ ಇನ್ನೊಂದೇನು ಸೂಚನೆ ಇದೆ?
ಬಹು ಜನರ ಪ್ರೀತಿ ಕಮ್ಮಿ ಆಗಿ
ವೆರಿ ಗುಡ್ ಸಿಸ್ಟರ್ ಪುಷ್ಪ ಸಿಸ್ಟರ್, ವೆರಿ ಗುಡ್. ಬಹುಜನ ಪ್ರೀತಿ ಕಮ್ಮಿ ಆಗೋದು ಇವಾಗೆಲ್ಲ ನೋಡ್ಬೇಕಾದ್ರೆ ಫ್ಯಾಷನ್ ಜಾಸ್ತಿ ಆಗ್ಬಿಡೈತೆ. ದೇವ್ರ ಮೇಲೆಲ್ಲ ಭಯಭಕ್ತಿ ಎಂಥದ್ದಿಲ್ಲ, ಸುಮ್ಮನೆ ಕಾಟಾಚಾರಕ್ಕೆ ಸಭೆಗೆ ಹೋಗ್ಬೇಕು, ಯಾಕಂದ್ರೆ ದೇವರಿಂದ ಬೆನಿಫಿಟ್ ಬರಬೇಕಲ್ಲ. ನಾವು ದೇವ್ರಿಗೂ ಸಭೆಗೆ ಹೋಗ್ತಿರೋದ್ರೆ ದೇವ್ರು ಶಿಕ್ಷೆ ಕೊಟ್ಬಿಡ್ತೀರ ಅಂದ್ಬಿಟ್ಟು ಅಷ್ಟಕ್ಕೆ ಮಾತ್ರ ಹೋಗ್ತಾರೆ ಅಷ್ಟೇ ಹೊರತು ನಿಜವಾದ ದೇವ್ರ ಮೇಲೆ ಪ್ರೀತಿ ಏನಾಗ್ಬಿಡಿದೆ, ಬಹುಜನ ಕಮ್ಮಿ ಆಗ್ಬಿಡಿದಾರೆ. ಒಂದು ಭಯ ಇಲ್ಲ, ಒಂದು ಭಕ್ತಿ ಇಲ್ಲ, ಸುಮ್ಮನೆ ಆಡಂಬರಕ್ಕಾಗಿ ತೋರಿಕೆಗಾಗಿ ದೇವರು ಅಂತ ನೋಡ್ಕೊಂಡಂತ ಒಂದು ಒಂದು ಮೆಂಟಾಲಿಟಿಯಲ್ಲಿ ಇವತ್ತು ಏನಾಗ್ಬಿಡುತ್ತೆ, ಇವತ್ತು ಇಡೀ ಜನಾಂಗ ನಮ್ಮ ಇದು ನಾನು ಹೇಳ್ತಾ ಇರೋದು ಪ್ರತಿಯೊಂದು ಏನ್ರಿ ಧರ್ಮಗಳಲ್ಲಿರುವಂಥ ವಿಚಾರ ಇವತ್ತು ಹಂಗಾಗ್ಬಿಡೈತೆ ಅಲ್ವರ. ಆಮೇಲೆ ಬೇರೆ ಏನು, ಒಂದು ಒಂದು ಮರದ ಬಗ್ಗೆ ನೋಡಲ್ಲ, ಮರ ಒಣಗೋಗಿತ್ತು,
ಅಂಜೂರದ ಮರ ಅಂಜೂರದ ಮರ
ಅಂಜೂರದ ಮರ,
ಇಸ್ರಾಯೇಲ್ ರಾಜ್ಯಕ್ಕೆ ಹೋಲಿಕೆಯಾಗಿದೆ
ಇಸ್ರೇಲ್ ರಾಜ್ಯ ಒಣಗೋಗಿತ್ತು, ಇವಾಗ ಏನಾಗಿದೆ ಇಸ್ರೇಲ್ ರಾಜ್ಯ?
ಹೂ ಹಣ್ಣು ಬಿಡ್ತಾ ಇದೆ
ವೆರಿ ಗುಡ್ ಅಲ್ಲರ. ಇಸ್ರೇಲ್ಗೆ ಸ್ವಾತಂತ್ರ್ಯ ಯಾವಾಗ ಬಂತು?
1946
ಮೇ
ಅಲ್ಲಿ
ಫೋರ್ಟೀನ್ತ್
ವೆರಿ ಗುಡ್, ಪರವಾಗಿಲ್ಲಪ್ಪ, ವೆರಿ ಗುಡ್, ಚೆನ್ನಾಗಿ ಕಲ್ತಿದ್ದೀರ. ಮೇ 14th 1948
48 ಸರ್
ಇಸ್ರೇಲ್ಗೆ ಏನು ಬಂತು? ಸ್ವಾತಂತ್ರ್ಯ ಬಂತು, ವೆರಿ ಗುಡ್ ಅಲ್ವರ. ಸರಿ, ಭಾರತಕ್ಕೆ ಯಾವಾಗ ಬಂತು ಸ್ವಾತಂತ್ರ್ಯ?
1947 ಆಗಸ್ಟ್
ವೆರಿ ಗುಡ್, ಪರವಾಗಿಲ್ಲಪ್ಪ, ಅದು ತಿಳ್ಕೊಂಡಿದ್ದಾರೆ, ಸುಭಾಷ್, ವೆರಿ ಗುಡ್, ತುಂಬ ಸಂತೋಷ ಆಯಿತು ಅಲ್ವರ. ಸರಿ, ಆಮೇಲೆ ಇನ್ನೊಂದು ನೋಡಿದಲ್ಲ ಏನ್ರಿ, ಒಂದು ದೊಡ್ಡ ಸೂಚನೆ, ಇನ್ನೊಂದು ಕ್ಲಿಯರ್ ಆಗಿರೋ ಸೂಚನೆ ಯಾವ್ದಪ್ಪ,
ಸುಳ್ಳು
ಯಾವ್ದು ಗೊತ್ತು?
ಪ್ರವಾದಿ ಸುಳ್ಳು ಪ್ರವಾದಿಗಳು
ಸುಳ್ಳು ಪ್ರವಾದಿಗಳು, ಸುಳ್ಳು ಬೋಧಕರು, ಆ ಸಂಸ್ಥೆಗೆ ಏನಂತ ಹೆಸರಿದೆ ಸತ್ಯವೇದದಲ್ಲಿ ಏನಂತ ಕರೀತಾರೆ ಅದಕ್ಕೆ, ಎಂಥ ವಿರೋಧಿ?
ಟ್ರಿಬಲ್
ಕ್ರೈಸ್ತ ವಿರೋಧಿ,
ಕ್ರೈಸ್ತ ವಿರೋಧಿ, ಆಂಟಿ ಕ್ರೈಸ್ಟ್
ಅಂಟಿಕ್ರೈಸ್ಟ್, ಕ್ರಿಸ್ತ ವಿರೋಧಿ, ಕ್ರಿಸ್ತನಿಗೆ ವಿರುದ್ಧವಾಗಿರುವಂಥ ಒಂದು ದೊಡ್ಡ ಸಂಸ್ಥೆ ಏನು ಮಾಡಿದ್ರಿ ನಾವು ನೋಡಿದಿರಿ ಅಲ್ವರ. ಸೊ ಅದನ್ನ ನಾವೇನು ಮಾಡಿದಿರಿ, ಬಹು ಸ್ಪಷ್ಟವಾಗಿ ನೋಡಿದಿರಿ, ಕ್ರಿಸ್ತ ವಿರೋಧಿ ಯಾರೋ ಅಂತಂದ್ಬಿಟ್ಟು ಅಂದ್ರ ಈ ಸುಳ್ಳು ಬೋಧನೆ ಮಾಡೋಂಥ ಸಭೆನೇ ದೇವರೇ ಮಾಡೋದು ಬೈಬಲ್ನಲ್ಲಿ, ಕ್ರಿಸ್ತ ವಿರೋಧಿ ಅಂತ ಏನು ಮಾಡೋದು, ಅದು ಪ್ರೈಮರಿಯಾಗಿ ರೋಮನ್ ಕ್ಯಾಥಲಿಕ್ ಸಂಸ್ಥೆ ಇತ್ತು, ಅದಾಗಿ ನಂತರ ಎಂಟೈರ್ ಏನ್ರಿ ಪ್ರೊಟೆಸ್ಟೆಂಟ್ ಡಿನಾಮಿನೇಷನ್ಸ್ ಎಲ್ಲ ಏನಾಗಿದೆ ಸೇರಿದೆ ಅಂತ ನೋಡಿದೆ. ಓಕೆ ಸರಿ, ಇವಾಗ ಇನ್ನು ಯಾರಿಗಾರ ಸೆಕೆಂಡ್ ಕಮಿಂಗ್ ಬಗ್ಗೆ, ಕ್ರಿಸ್ತನ ಎರಡನೇ ಬರುವಿಕೆಯಲ್ಲಿ ಬಂದಿದ್ದಾರೆ ಅಂತ ಸಂಬಂಧವಾಗಿ ಯಾರಿಗಾರ ಏನೋ ಪ್ರಶ್ನೆ ಇದೆಯಾ, ಏನೋ ಡೌಟ್ಸ್ ಇದೆಯಾ ಕೇಳ್ರಿ. ನಿಮ್ಗೇನು ಪ್ರಶ್ನೆ ಇದ್ದರೆ ಯಾರು ಬೇಕಾದ್ರೆ ಕೇಳ್ಬೋದು, ಎಲ್ಲ ಪ್ರಶ್ನೆಗಳನ್ನ ಸತ್ಯವೇದ ಮುಖಾಂತರ ನೋಡೋಣ. ಹಾಗಾಗಿ ನಂತರ ಇವತ್ತಿನ ಪಾಠಕ್ಕೆ ಹೋಗೋಣ. ಯಾರಿಗೇನೋ ಪ್ರಶ್ನೆ ಇದೆಯಾ, ಏನೋ ಕೇಳಬೇಕು ಅಂತಿದೆಯಾ?
ಪಾಸ್ಟರ್, ಒಂದು ಕ್ವಶನ್ ಇದೆ.
ಹಾಂ ಹೇಳಿ ಪುಷ್ಪ ಸ್ಟಾರ್.
ಕ್ರಿಸ್ತನ ಎರಡನೇ ಬರೋಣ ಬಂದ್ಬಿಟ್ಟು ಫಸ್ಟ್ ಬಂದು ಹಳೆ ಒಡಂಬಡಿಕೆ, ಎರಡನೇ ಹೊಸ ಒಡಂಬಡಿಕೆಯಲ್ಲಿ ಯೇಸು ಸ್ವಾಮಿ ಬಂದು ಪ್ರಾಣ ಕೊಟ್ಟು ತೀರೋದ್ರ ಸತ್ತೋದ್ರಲ್ವ, ಮತ್ತೆ ಪುನರ್ತನಾಗಿ ಎದ್ದು ಬಂದ್ರಲ್ಲ, ಅದೇ ಎರಡನೇ ಬರೋಣ ಅಂತ ಒಬ್ರು ಕಿವಿಲ್ ಒಬ್ರು ಹೇಳಿದ್ರು ಒಂದು ಪಾಸ್ಟರ್ ನನ್ಗೆ. ಎರಡನೇ ಬರೋಣದ ಬಗ್ಗೆ ಈ ತರ ಸೂಚನೆ ಇದೆಯಲ್ಲ ಅಂತ ನಾನು ಕೇಳಕ್ಕೆ, ಇದೆಲ್ಲ ಇಲ್ಲ, ಎರಡನೇ ಬರೋಣ ಆಗಿ ಹೋಯ್ತು, ಯೇಸು ಸ್ವಾಮಿ ಹಳೆ ಒಡಂಬಡಿಕೆಯಲ್ಲಿ ಒಂದು ಛಾಯೆ ರೂಪದಲ್ಲಿ ಕಾಣಿಸ್ಕೊಂಡು ಎರಡನೇ ಬರೋಣ ಬಂದ್ಬಿಟ್ಟು ನಮ್ಗೆ ಮನುಷ್ಯ ಕುಮಾರನಾಗಿ ಬಂದು ಅವರು ಎಲ್ಲ ನಮ್ಮ ಪಾಪಗಳನ್ನ ಒತ್ತಿ ತೀರಿಸಿದ್ರು, ಅದೇ ಎರಡನೇ ಬರೋಣ ಅಂತ ಅವ್ರು ಹೇಳಿದ್ದಾರೆ. ಇದು ನಮ್ಗೆ ಸ್ವಲ್ಪ ಕನ್ಫ್ಯೂಷನ್ ಇದೆ.
ಓಕೆ ಸರ್, ಸರಿ. ಈ ಪ್ರಶ್ನೆಗೆ ನಾವೇನ್ ಮಾಡೋಣ, ಸತ್ಯವೇದ ಏನ್ ಹೇಳ್ತಾರೆ ಅಂತ ನಾವೇನ್ ಮಾಡೋಣ, ಕೆಲವೊಂದು ವಾಕ್ಯಗಳ ಮುಖಾಂತರ ನೋಡೋಣ. ಅಲ್ವರ, ಮೊದಲನೇದಾಗಿ ಯೇಸು ಕ್ರಿಸ್ತು ಅವ್ರು ಬದುಕಿರ್ಬೇಕಾದ್ರೆ ಶಿಷ್ಯನಿಗೆ ಏನಂತ ಹೇಳಿದ್ರು ನೋಡಿ, ಓದನ ಯೋಹಾನ 14ನೇ ಅಧ್ಯಾಯ 3ನೇ ವಾಕ್ಯ ಓದಿಷ್ಟು ದಯವಿಟ್ಟು.
ನಾನು ಹೋಗಿ ನಿಮಗೆ ಸ್ಥಳವನ್ನು ಸಿದ್ಧ ಮಾಡಿದ ಮೇಲೆ ತಿರುಗಿ ಬಂದು ನಿಮ್ಮನ್ನು ಕರಕೊಂಡು ಹೋಗಿ ನನ್ನ ಬಳಿಗೆ ಸೇರಿಸಿಕೊಳ್ಳುವೆನು, ಯಾಕೆಂದರೆ ನಾನಿರುವ ಸ್ಥಳದಲ್ಲಿ ನೀವು ಸಹ ಇರಬೇಕು, ಮತ್ತು ನಾನು ಹೋಗುವ ಸ್ಥಳದ ಮಾರ್ಗವು ನಿಮಗೆ ತಿಳಿತದೆ ಅಂದನು.
ವೆರಿ ಗುಡ್. ಅಲ್ದರ, ಸೊ ನಾನು ಹೋದ್ರೆ ನಿಮ್ಗೆ ಏನು ಮಾಡ್ತೀನಿ, ತಿರ್ಗಾ ಬಂದು ನಿಮಗೆ ಕರ್ಕೊಂಡು ಹೋಗ್ತೀನಿ, ಒಂದು ಸ್ಥಳವನ್ನು ಸಿದ್ಧ ಮಾಡಿ ತಿರ್ಗಾ ಬಂದು ನಾನೇನು ಮಾಡ್ತೀನಿ, ನಿಮ್ಮನ್ನ ಕರ್ಕೊಂಡು ಹೋಗ್ತೀನಿ. ಅಲ್ವರ, ಇವಾಗ ಯೇಸು ಕ್ರಿಸ್ತು ಏನ್ರಿ ಪರಲೋಕಕ್ಕೆ ಹೋಗಿ ಒಂದು ಸ್ಥಳನ ಸಿದ್ಧ ಮಾಡಿ ಕರ್ಕೊಂಡ್ಬರ್ತಾರೆ ಅಂತ ಅಂದ್ಬಿಟ್ಟು ಬಹು ಸ್ಪಷ್ಟವಾಗಿ ಹೇಳ್ತಾರೆ. ಅಂದರೆ ಯೇಸು ಕ್ರಿಸ್ತು ಪುನರ್ತನಾಗಿ ಅಲ್ಲೇ ಹೋಗ್ಬಿಡ್ತೀನಿ, ಅಲ್ಲೇ ಇದ್ಬಿಡ್ತೀನಿ ಅಂತ ಹೇಳ್ತಾರೆ. ಅಂದರೆ ಈ ವಾಕ್ಯದಲ್ಲಿ ಏನು ಹೇಳ್ತಾರೆ ಅಂದರೆ, ನಾನು ತಿರುಗಿ ಬರ್ತೀನಿ, ಎಲ್ಗೋಗ್ಬಿಟ್ಟು ಪುನರ್ತನ ಆಗಿದ್ಮೇಲೆ ಪರಲೋಕಕ್ಕೆ ಹೋಗ್ತೀನಿ, ಅಲ್ಲಿ ಹೋದ್ರೆ ನಾನೇನು ಮಾಡ್ತೀನಿ, ನಿಮಗಾಗಿ ಒಂದು ಸ್ಥಳವನ್ನು ಸಿದ್ಧ ಮಾಡಿ ತಿರುಗಿ ಬರ್ತೀನಿ, ಬಂದು ನಿಮ್ಮನ್ನ ಏನು ಮಾಡ್ತೀನಿ ಕರ್ಕೊಂಡು ಹೋಗ್ತೀನಿ ಅಂತ ಹೇಳ್ತಾರೆ. ಹಂಗಾರೆ ಇದು ಕ್ರಿಸ್ತನ ಎರಡನೇ ಬರಿಕೆ ಬಗ್ಗೆ ಬಹು ಸ್ಪಷ್ಟವಾಗಿರೋಂಥ ಏನ್ರಿ ಒಂದು ವಾಕ್ಯ ಅಲ್ವರ ಏನ್ರಿ. ಆಮೇಲೆ ಇದು ಕ್ರಿಸ್ತನ ಪುನರ್ತನ ಆಗಿದ ತಕ್ಷಣನೇ ಎರಡನೇ ಬರಿಕೆ ಅಂತ ಹೇಳ್ತಾ ಇಲ್ಲ ನೋಡಿರ್ತೀನಿ, ಇದು ಪುನರ್ತನ ಆಗ್ಬಿಡಿದೆ, ಪರಲೋಕಕ್ಕೆ ಹೋಗ್ತಾರಂತೆ, ಆಮೇಲೆ ತಿರುಗಿ ಏನಾಗ್ತಾರಂತೆ ಅಲ್ಲಿ ಬರ್ತಾರಂತೆ. ಅಲ್ವರ, ಮೊದಲನೇ ವಾಕ್ಯ. ಇನ್ನೊಂದು ವಾಕ್ಯ ಸಿಸ್ಟರ್, ಅಪೊಸ್ತಲ ಕೃತ್ಯಗಳು 3ನೇ ಅಧ್ಯಾಯ ಮೂರನೇ ಅಧ್ಯಾಯ ಯೇಸು ಕ್ರಿಸ್ತು ಪುನರ್ತನ ಆಗಿದ ನಂತರ ಹೇಳ್ತಾರೆ ವಾಕ್ಯಗಳು ನೋಡಿ ಅಂತೀನಿ. ಅಪೊಸ್ತಲ ಕೃತ್ಯಗಳು 3ನೇ ಅಧ್ಯಾಯ ವಚನ 20 ಮತ್ತು 21.
ದೇವರ ಸನ್ನಿಧಾನದಿಂದ ವಿಶ್ರಾಂತಿ ಕಾಲಗಳು ಹೋದಾಗಿ
ಸಿಸ್ಟರ್ ವಾಯ್ಸ್ ಕಟ್ ಆಗ್ತಾ ಇದೆ ಸಿಸ್ಟರ್,
ಆದರೆ
ಇನ್ನೊಂದು ಸತಿ ಓದಿ.
ವಿಶ್ರಾಂತಿ ಕಾಲಗಳು ಹೋದಾಗಿ ಆತನು ನಿಮಗೆ ಕಳುಹಿಸಿಕೊಡುವನು.
ಓಕೆ, ಇನ್ನೊಬ್ರು ಬೇರೆ ಯಾರು ಓದ್ತೀರಾ ಸಿಸ್ಟರ್? ತುಂಬ
ಆದರೆ
ಸಿಸ್ಟರ್ ಒಂದು ನಿಮಿಷ, ನಿಮ್ಮ ವಾಯ್ಸ್
ಓಕೆ ಓಕೆ
ಕಟ್
ಪಾಸ್ಟರ್.
ಆಗ್ತದೆ, ಬೇರೆ ಯಾರು ಓದ್ಬೋದಾ ಇಫ್ ಯು ಡೋಂಟ್ ಮೈಂಡ್?
ವಿಶ್ರಾಂತಿ ಕಾಲಗಳು ಒದಗಿ ಆತನು ನಿಮಗೆ
ಓಕೆ
ನೇಮಕವಾಗಿರುವ ಕ್ರಿಸ್ತನಾದ ಯೇಸುವನ್ನು ಕಳುಹಿಸಿಕೊಡುವನು. ಆದರೆ ಸಮಸ್ತವನ್ನು ಸರಿ ಮಾಡುವ ಕಾಲವು ಬರುವ ತನಕ ಪರಲೋಕವೇ ಆ ಕ್ರಿಸ್ತನ ಸ್ಥಾನವಾಗಿರಬೇಕು.
ನೋಡ್ರ.
ಆ ಕಾಲದ ವಿಷಯ
ಹಾ ಓದಿ ಓದಿ ಓದಿ. ಹಾ
ಆ ಕಾಲದ ವಿಷಯವಾಗಿ ದೇವರು ಪೂರ್ವದಲ್ಲಿದ್ದ ತನ್ನ ಪರಿಶುದ್ಧ ಪ್ರವಾದಿಗಳ ಬಾಯಿಂದ ಹೇಳಿಸಿದ್ದಾನೆ.
ನೋಡ್ರ, ಇಲ್ಲಿ ಬಹು ಸ್ಪಷ್ಟವಾಗಿ ಏನ್ ಹೇಳ್ತಾರೆ ಅಂತಂದ್ರೆ, ಏನ್ರಿ ಪರಲೋಕವೇ ಆತನ ಸ್ಥಾನವಾಗಿರಬೇಕು, ಅಂದ್ರೆ ಕ್ರಿಸ್ತನು ಪರಲೋಕದಲ್ಲೇ ಇರಬೇಕು. ಎಲ್ಲಿವರೆಗೂ ಅಂತಂದ್ರೆ ಸಮಸ್ತವನ್ನು ಸರಿ ಮಾಡುವಂತ ಕಾಲ ಬರುವ ತನಕ ಯೇಸು ಕ್ರಿಸ್ತು ಅಲ್ಲೇ ಇರಬೇಕು ಅಂತ ಹೇಳ್ತಾರೆ. ಅಂದ್ರೆ ಸಮಸ್ತವನ್ನು ಸರಿ ಮಾಡುವಂತ ಕಾಲ ಬಂದಾವಾಗ ದೇವರು ಯಾರನ್ನ ಕಳಿಸ್ಕೊಡ್ತಾರಂತೆ, ಕ್ರಿಸ್ತನನ್ನು ಎರಡನೇ ಬರುವಿಕೆಯಲ್ಲಿ ಕಳಿಸ್ಕೊಡ್ತಾರಂತೆ. ಅಲ್ವರ, ಆಮೇಲೆ ನೋಡ್ರಿ ಇಲ್ಲಿ ಹಿಬ್ರಿಯರಿಗೆ ಬಂದಂಥ ಪತ್ರಿಕೆ 9ನೇ ಅಧ್ಯಾಯ 28ನೇ ವಾಕ್ಯ ಓದಿ. ಹಿಬ್ರಿಯರು 9:28. ಉತ್ತರ ಯಾರಾದ್ರು 28, ಹೀಬ್ರೂಸ್ 9:28. ಪಾಪ ದತ್ತ ಸಿಸ್ಟರ್ದು ತುಂಬ ನೆಟ್ವರ್ಕ್ ಡಿಸ್ಟರ್ಬೆನ್ಸ್ ಇದೆ, ಬೇರೆ ಯಾರು ಓದ್ರಿ ಬೈಬಲ್ ತಗೊಂಡ್ ಜಲ್ದಿ.
27 ಮಾತ್ರ ಇದೆ.
ಹೌದ್ರ, ಹಂಗ 27 ಓದ್ಬಿಡಿ ಕನ್ನಡದಲ್ಲಿ, ಎರಡು
ಒಂದೇ
ಮಿಕ್ಸ್ ಎರಡು
ಸಾರಿ
ಸೇರಿತ್ತಲ್ಲ.
ಸಾಯುವುದು ಆಮೇಲೆ ನ್ಯಾಯ ತೀರ್ಪು ಮನುಷ್ಯರಿಗೆ ಹೇಗೆ ನೇಮಕವಾಗಿದೆಯೋ ಹಾಗೆಯೇ ಕ್ರಿಸ್ತನು ಸಹ ಬಹುಜನರ ಪಾಪಗಳನ್ನು ಹೊತ್ತುಕೊಳ್ಳುವುದಕ್ಕೋಸ್ಕರ ಒಂದೇ ಸಾರಿ ಸಮರ್ಪಿತನಾದನು ಮತ್ತು ತನ್ನನ್ನು ನಿರೀಕ್ಷಿಸಿಕೊಂಡಿರುವವರಿಗೆ ರಕ್ಷಣೆಯನ್ನು ಉಂಟು ಮಾಡುವುದಕ್ಕೋಸ್ಕರ ಪಾಪ ಸಂಬಂಧವಿಲ್ಲದವನಾಗಿ ಎರಡನೇ ಸಾರಿ ಕಾಣಿಸಿಕೊಳ್ಳುವನು.
ನೋಡ್ರ ಏನ್ರಿ ಎರಡನೇ ಸರಿ ಕಾಣಿಸ್ಕೊಂತಾರಂತೆ, ಇದು ಯಾವಾಗ? ಪಾಪ ಸಂಬಂಧ ಇಲ್ದಿರುವಾಗ. ಅದರ ಇವಾಗ ನೀವೇ ವ್ಯವಸ್ಥೆ ಮಾಡ್ರಿ, ಇದು ಯಾವಾಗ ಅಂತಂದ್ರೆ ಯೇಸು ಕ್ರಿಸ್ತು ಪುನರ್ತನ ಆಗಿದ್ಮೇಲೆ ಅಲ್ಲ ರೀ, ಯೇಸು ಕ್ರಿಸ್ತನ ಎರಡನೇ ಬರುವಿಕೆಯಲ್ಲಿ ಅಲ್ವರ. ಇನ್ನೊಂದು ಸತಿ ಏನಾಗ್ತಾರೆ ಅಂತಂದ್ರೆ, ಫರಿಸರಿ ಸದಸ್ಯರು ಕ್ರಿಸ್ತನು ಅಂತ ಅವ್ನು ಪ್ರಶ್ನೆ ಕೇಳ್ತಾರೆ, ಅಯ್ಯೋ ಸ್ವಾಮಿ ನೀವು ದೇವರ ರಾಜ್ಯ ಇವಾಗೆ ಸ್ಥಾಪನೆ ಆಗ್ಬಿಡ್ಬೇಕು ಅಂತಂದ್ಬಿಟ್ಟು. ಅದಕ್ಕೆ ಯೇಸು ಕ್ರಿಸ್ತು ಬಹು ಸ್ಪಷ್ಟವಾಗಿ ಏನ್ರಿ ಉತ್ತರ ಕೊಡ್ತಾರೆ, ಎಲ್ಲಪ್ಪ ಕೊಡ್ತಾರೆ ಅಂತಂದ್ರೆ, ಲೂಕನ ಬರೆದಂತ ಸುವಾರ್ತೆಲಿ ಬರ್ತಾವಣಿ, ಲೂಕನ ಬರೆದಂತ ಸುವಾರ್ತೆ ಒಂದು ನಿಮಿಷ, ಒಂದು ನಿಮಿಷ, ಲೂಕ್ 19 ಚಾಪ್ಟರ್
20
ವರ್ಸ್ 11 ಇಂದ, 19 ಚಾಪ್ಟರ್ ವರ್ಸ್ 11 ಇಂದ ಏನು ಮಾಡಿ 15 ವರೆಗೂ ಓದಿಸ್ತ.
ಅವರು ಆ ಮಾತುಗಳನ್ನು ಕೇಳುತ್ತಿರಲಾಗಿ ಯೇಸು ತಾನು ಯೆರೂಸಲೇಮಿಗೆ ಸಮೀಪವಾಗಿದ್ದರಿಂದಲೂ ದೇವರ ರಾಜ್ಯವು ಕೂಡಲೇ ಪ್ರತ್ಯಕ್ಷವಾಗುವ ಹಾಗಿದೆ ಎಂದು ಅವರು ಭಾವಿಸಿದ್ದರಿಂದಲೂ ಇನ್ನೂ ಒಂದು ಸಾಮ್ಯವನ್ನು ಹೇಳಿದನು. ಅದೇನೆಂದರೆ
ಇನ್ನು ಒಂದು ನಿಮಿಷ ಇರ್ತದೆ. ಏನು ಹೇಳ್ತಾರೆ ಆ ಕಾಲದಲ್ಲಿ ಎಲ್ಲ ಏನು ತಿಳ್ಕೊಂಡ್ರೆ, ಯೇಸು ಕ್ರಿಸ್ತು ಅವಾಗೇ ದೇವರಾಜ್ಯನ ಸ್ಥಾಪನೆ ಮಾಡಿಬಿಡ್ತಾರೆ ಅಂತ ತಿಳ್ಕೊಂಡಿದ್ದಾರಂತೆ. ಇವಾಗ ಅದಕ್ಕೆ ಯೇಸು ಕ್ರಿಸ್ತು ಕ್ಲಾರಿಫಿಕೇಶನ್ ಕೊಡ್ತಾರೆ. ಏನರ್ಥ? ದೇವರಾಜ್ಯ ಇಮ್ಮಿಡಿಯೇಟ್ ಸ್ಥಾಪನೆ ಆಗಲ್ಲ, ಸ್ಥಾಪನೆ ಆಗೋದಕ್ಕೆ ಟೈಮ್ ಬೇಕು. ಅದು ಯಾವಾಗ ಆಗ್ತಾರೆ ಅಂತ ಇಲ್ಲಿ ಕ್ಲಾರಿಫೈ ಮಾಡ್ತಾರೆ. ಯಾವಾಗ? ಇವಾಗ ಓದಿಬೋದಾರೆ, ಕಂಟಿನ್ಯೂ ಮಾಡಿಯಾ.
ಅದೇನೆಂದರೆ ಶ್ರೀಮಂತನಾದ ಒಬ್ಬನೊಬ್ಬ ಮನುಷ್ಯನು ತಾನು ರಾಜ್ಯಾಧಿಕಾರವನ್ನು ಪಡೆದುಕೊಂಡು ಹಿಂದಿರುಗಿ ಬರಬೇಕೆಂದು ದೂರ ದೇಶಕ್ಕೆ ಹೊರಟನು.
ನೋಡ್ರ ಇಲ್ಲಿ
ಹೊರಡುವಾಗ
ಏನ್ ಮಾಡ್ತಾರೆ, ಏನಂದ್ರು ಬದರ್ ಒಂದು ಏನ್ರಿ ಸಾಮ್ಯವನ್ನು
ರಾಜ್ಯ
ಹೇಳಿದ್ರು. ಕರೆಕ್ಟ್ ಅಲ್ಲ ಬದರ್?
ಹೌದು
ಅಂದ್ರೆ ಏನರ್ಥ ಏನ್ರಿ ಇದು ಯಾವ ತರ ಸಾಮ್ಯದಲ್ಲಿ ಅದು ಗೂಢಾರ್ಥ ಇರ್ತದೋ, ಅದು ನೇರವಾಗಿರೋಂಥ ಅದೇ ಮಾತಲ್ಲ, ಇದಕ್ಕೆ ಅರ್ಥ ಬೇರೆ ಇರ್ತದೋ ಅದನ್ನು ಎಕ್ಸಾಂಪಲ್ ಕೊಡ್ತಾರೆ ಯೇಸು ಕ್ರಿಸ್ತು. ರೋಮನ್ ಎಂಪೈರ್ ಅಲ್ಲಿ ಯಾರೋ ಒಬ್ರು ಗವರ್ನರ್ ಆಗಬೇಕು ಅಂತಂದ್ರೆ ಒಂದು ಪ್ರಾಂತ್ಯಕ್ಕೆ ರೋಮಲ್ಲಿರೋಂಥ ಅಧಿಪತಿ ಹತ್ರ ಹೋಗ್ಬಿಟ್ಟು ಪರ್ಮಿಷನ್ ಇಸ್ಕೊಂಡು ಬರಬೇಕಾಗಿರ್ತಾರೆ. ಯೇಸು ಕ್ರಿಸ್ತು ಅಲ್ಲೇ ಎಕ್ಸಾಂಪಲ್ ಹೇಳ್ತಾವ್ರೆ, ಯಾವ ಥರ ರೋಮಲ್ ರೂಲ್ಸ್ ಇದೆಯೋ ದೂರ ದೇಶಕ್ಕೆ ಹೋಗ್ಬಿಟ್ಟು ರಾಜ್ಯವನ್ನು ಪಡ್ಕೊಂಡು ತಿರುಗಿ ಬಂದು ಏನು ಮಾಡ್ಕೊಂಡು ಆಳ್ವಿಕೆ ಮಾಡೋಕೆ, ಅದೇ ಥರ ಮನುಷ್ಯ ಕುಮಾರ ಏನಾಗ್ಬೇಕಂತ ಇವಾಗ ಅವನು ದೂರ ದೇಶಕ್ಕೆ ಹೋಗ್ಬಿಟ್ಟು ದೇವರ ಹತ್ರ ರಾಜ್ಯವನ್ನು ತಿರ್ಗಾ ಪಡ್ಕೊಂಡು ಏನು ಮಾಡ್ಬೇಕು, ತಿರ್ಗಾ ಹಿಂತಿರುಗಿ ಬರಬೇಕು. ಆವಾಗ ಏನು ಮಾಡ್ತಾರಂತೆ ಯೇಸು ಕ್ರಿಸ್ತು ಮುಂದಕ್ಕೆ ಓದಿಬಿದ್ದಾರೆ ಜೋಲ್ ಬದ್ರಿ ಇವಾಗ.
ಹೊರಡುವಾಗ ತನ್ನ ಆಳುಗಳಲ್ಲಿ 10 ಮಂದಿಯನ್ನು ಕರೆದು ಅವರಿಗೆ 10 ಮೊಹರಿಗಳನ್ನು ಕೊಟ್ಟು ನಾನು ಬರುವ ತನಕ ವ್ಯಾಪಾರ ಮಾಡಿಕೊಂಡಿರ್ರಿ ಎಂದು ಹೇಳಿ ಹೋದನು.
ನೋಡ್ರ ಇದು ಯೇಸು ಕ್ರಿಸ್ತು ಮೊದಲೇ ಬರಬೇಕು ಅಲ್ಲಿ ಸಭೆಗೆ ತನ್ನ ತಲಾಂತ್ಗಳನ್ನ ಕೊಟ್ಬಿಟ್ಟು ನೀನು ಚೆನ್ನಾಗಿ ಸೇವೆ ಮಾಡ್ರಪ್ಪ ಅಂತಂದ್ಬಿಟ್ಟು ಮಾಡಿದ್ರು. ಸಭೆಗೆ ಲೋಕದ ಕಟ್ಟೆ ಕಡೆಗೂ ಸುವಾರ್ಥ ಸಾರಣೆ ಮಾಡಿ ಅಂತಂದ್ಬಿಟ್ಟು ಏನು ಮಾಡಿದ ಒಂದು ಪ್ರಮಾಣ ಕೊಟ್ಟೋಗಿರೋದು. ಹಂಗಾದ್ರೆ ಕ್ರಿಸ್ತನು ಮೊದಲೇ ಬರುವಿಕೆಯಲ್ಲಿ ಸಭೆಗೆ ಕೆಲವೊಂದು ಜವಾಬ್ದಾರಿಗಳನ್ನ ಕೊಟ್ಬಿಟ್ಟು ಏನು ಮಾಡಿ ಯೇಸು ಕ್ರಿಸ್ತು ದೂರದೇಶಕ್ಕೆ ಪರಲೋಕಕ್ಕೆ ಏನಾಗ್ಬಿಟ್ರು ಹೋಗ್ಬಿಟ್ರು. ಏನು ತೊಗೊಂಬರಕ್ಕೆ ಹೋದ್ರು? ರಾಜ್ಯವನ್ನು ತಿರುಗಿ ಪಡ್ಕೊಂಡು ಬರೋದಿಕ್ಕೆ ಹೋದ್ರು. ಆಮೇಲೆ ನೆಕ್ಸ್ಟ್ ಏನೈತಂತೆ? ಹಾಂ ಕಂಟಿನ್ಯೂ ಮಾಡಿ.
ಆದರೆ ಅವನ ಪಟ್ಟಣದ ನಿವಾಸಿಗಳು ಅವನನ್ನು ದ್ವೇಷಿಸಿ ಅವನ ಹಿಂದೆ ರಾಯಭಾರಿಗಳನ್ನು ಕಳುಹಿಸಿ ಇವನು ನಮ್ಮ ಮೇಲೆ ದೊರೆತನ ಮಾಡುವುದು ನಮಗೆ ಇಷ್ಟವಿಲ್ಲ ಎಂದು ಹೇಳಿಸಿದರು. ಆಮೇಲೆ ಅವನು ರಾಜ್ಯಾಧಿಕಾರವನ್ನು ಪಡಕೊಂಡು ಹಿಂತಿರುಗಿ ಬಂದು ತಾನು
ನೋಡ್ರಿ ರಾಜ್ಯಾಧಿಕಾರವನ್ನು ಪಡ್ಕೊಂಡು ಹಿಂತಿರುಗಿ ಬಂದಾಗ, ಅಂದ್ರೆ ಯೇಸು ಕ್ರಿಸ್ತು ರಾಜ್ಯವನ್ನು ಪಡ್ಕೊಂಡೇ ವಾಪಸ್ ಏನ್ ಮಾಡೋದು ಹಿಂತಿರುಗಿ ಬರೋದು. ಯೇಸು ಕ್ರಿಸ್ತು ಏನ್ ಪ್ರೇಯರ್ ಹೇಳ್ಕೊಟ್ರು? ಪರಲೋಕದಲ್ಲಿರುವ ನಮ್ಮ ತಂದೆಯೇ, ನಿನ್ನ ನಾಮವು ಪರಿಶುದ್ಧ ಎಣಿಸಲ್ಪಡಲಿ, ನಿನ್ನ ರಾಜ್ಯವು ಬರಲಿ ಅಲ್ವರ. ಇವಾಗ ಯೇಸು ಕ್ರಿಸ್ತು ಏನ್ರಿ ಪರಲೋಕಕ್ಕೆ ಹೋಗ್ಬೇಕಾದ್ರೆ ಭೂಲೋಕ ರಾಜ್ಯ ಸ್ಥಾಪನೆ ಆಗೋಯ್ತಾ? ಇಲ್ವಲ್ಲ. ಮತ್ತೆ ಹಂಗಾರೆ ಆ ಪ್ರಾರ್ಥನೆ ನಮ್ಗೇನು ಕೇಳ್ಕೊಟ್ರು? ಹಂಗಾರೆ ರಾಜ್ಯ ಸ್ಥಾಪನೆ ಆಗೋದು ಕ್ರಿಸ್ತನ ಎರಡನೇ ಬರುವಿಕೆಯಲ್ಲಿ, ಅಲ್ಲಿವರೆಗೂ ಭೂಲೋಕದಲ್ಲಿ ರಾಜ್ಯ ಏನಾಗಲ್ಲ, ಸ್ಥಾಪನೆ ಆಗಲ್ಲ. ಸರಿ, ಇದು ದೇವರಾಜ್ಯದಲ್ಲಿ ಏನಿರಬೇಕು ಅದರ? ಇವಾಗ ಯೇಸು ಕ್ರಿಸ್ತು ಪುನರುತ್ಥಾನ ಆಗಿದ ತಕ್ಷಣನೇ ಅದೇ ಯೇಸು ಕ್ರಿಸ್ತು ಎರಡನೇ ಬರುವಿಕೆ ಆಗ್ಬಿಡ್ತು ಅಂತಂದ್ರೆ ಯೇಸು ಕ್ರಿಸ್ತನು ಎರಡನೇ ಬರುವಿಕೆಯಲ್ಲಿ ಎಷ್ಟೋ ಕೆಲಸಗಳಾಗಬೇಕು, ಇವೆಲ್ಲ ಆಗಿದೆಯಾ? ಮೊದಲನೇ ಕೆಲಸ, ಯೇಸು ಕ್ರಿಸ್ತ ಎರಡನೇ ಬರುವಿಕೆಯಲ್ಲಿ ಬಂದ ತಕ್ಷಣ ಯಾರನ್ನ ಕಟಾಕ್ತಾರೆ?
ಸೈತಾನನ ಕಟಾಕ್ತಾರೆ.
ಸೇತಾನ ಕಟಾಕ್ತಾರೆ. ವಾಕ್ಯ ಐತಲ್ವಾ ನೋಡಿ, ಓದನ ಪ್ರಕಟಣೆ 20ನೇ ಅಧ್ಯಾಯ ವಾಕ್ಯ 1-3 ಓದಿ.
ಆಗ ಒಬ್ಬ ದೇವದೂತನು ಅಧೋಲೋಕದ ಬೀಗದ ಕೈಯನ್ನು ದೊಡ್ಡ ಸರಪಣಿಯನ್ನು ಕೈಯಲ್ಲಿ ಹಿಡಿದುಕೊಂಡು ಪರಲೋಕದಿಂದ ಇಳಿದು ಬರುವುದನ್ನು ಕಂಡೆನು. ಅವನು ಪಿಶಾಚನೂ ಸೈತಾನನೂ ಆಗಿರುವ ಪುರಾತನ ಸರ್ಪನೆಂಬ ಘಟಸರ್ಪನನ್ನು ಹಿಡಿದು 1,000 ವರ್ಷ ಬಂಧನದಲ್ಲಿ ಇಟ್ಟನು.
ನೋಡ್ರ, ಇವಾಗ ಸೇತಾನ ದೇವರು ಎಷ್ಟು ವರ್ಷ ಬಂಧನದಲ್ಲಿ ಇಟ್ಟಿದ್ದಾರೆ? 1,000 ವರ್ಷ.
1,000 ವರ್ಷ
ಇವಾಗ ಸೇತಾನ ಕಟ್ಟಾಕಿದಾರ? 1,000 ವರ್ಷ ಕಟ್ಟಾಕಿದಾರ? ಇಲ್ಲಿ ಯೇಸು ಕ್ರಿಸ್ತ ಪುನರ್ತನ ಆಗಿದ್ಮೇಲೆ ಸಭೆಗೆ ಭಯಂಕರ ಹಿಂಸೆ ಬಂತು. ಅದ್ರ ಬಗ್ಗೆ ಓದನ, 7 ಸಭೆಗಳಿಗೆ 7 ಕಾಲದಲ್ಲಿ ಏನೇನು ಸಭೆಗಳಿಗೆ ಹಿಂಸೆ ಬಂತು ಅಂತ ಅದರ ಪ್ರಕಟಣೆಯಲ್ಲಿ ಕೊಟ್ಟಿದ್ದಾರಲ್ಲ, 7 ಸಭೆಗಳು. ಅದರ ಸ್ಮಿರ್ನ, ಪರ್ಗಮಸ್, ಅದರ ತೇತೆರ, ಅದರ ಸಾರ್ಡಿಸ್, ಅದರ ಫಿಲಡೆಲ್ಫಿಯಾ, ಲೌಡಿಶಿಯಾ, 7 ಸಭೆ ಕಾಲದಲ್ಲಿ ಎಷ್ಟೆಲ್ಲ ಹಿಂಸೆ ಅನುಭವಿಸಿದ್ದಾರೆ ಸಭೆಗಳು. ಮತ್ತೆ ಅವಾಗ ಸೇತನೆಲ್ಲ ಕಟ್ಟಾಕಿದ್ರು. ಅದರ ಬೈಬಲ್ ಹೆಂಗ್ ಹೇಳ್ತಾರೆ, ಅವಾಗ ಏನ್ರಿ ಸೇತಾನು ಸಿಂಹಾಸನ ಕೂತ್ಕೊಂಡಿದ್ದಂತೆ. ಇಲ್ಲಿ ನೋಡಿ ಓದನ ಪ್ರಕಟಣೆಯಲ್ಲಿ 2ನೇ ಅಧ್ಯಾಯ, ಪ್ರಕಟಣೆ 2ನೇ ಅಧ್ಯಾಯ, 1 ನಿಮಿಷ, ಎರಡನೇ ಅಧ್ಯಾಯದಲ್ಲಿ 13ನೇ ವಾಕ್ಯ ಓದಿ.
ಹದವಾದ ಇಬ್ಬಾಯಿ ಕತ್ತಿಯನ್ನು ಹಿಡಿದಾತನು ಹೇಳುವುದೇನೆಂದರೆ, ನೀನು ವಾಸ ಮಾಡುವ ಸ್ಥಳವನ್ನ ಬಲ್ಲೆನು, ಅದು ಸೈತಾನನ ಸಿಂಹಾಸನವಿರುವ ಸ್ಥಳವಾಗಿದೆ.
ನೋಡ್ರ ಏನಂತೆ, ಸೇತಾನನ ಸಿಂಹಾಸನ ಅಂತಪ್ಪ. ಹಾಗಾದ್ರೆ ಇವ್ರು ಸೇತಾನ ಅಲ್ಲೇ ಹೊಂತಾನೆ, ಯೇಸುಕ್ರಿಸ್ತ ಪುನರ್ತನ ಆಮೇಲೆ. ಮತ್ತೆ ಅವನ್ನೆಲ್ಲಿ ಕಟ್ಟಾಕಿದ್ರು? ಕಟ್ಟಾಕಿಲ್ವಲ್ಲ. ಹಾಗಾದ್ರೆ ಅವ್ರನ್ನ ಕಟ್ಟಾಕದೆ ಯಾವಾಗಪ್ಪ ಅಂದ್ರೆ 2ನೇ ಬರುವಿಕೆಯಲ್ಲಿ ಅಲ್ವರ. ಆಮೇಲೆ ನೋಡಿರ್ತೀನಿ, ಇವಾಗ ಯೇಸು ಕ್ರಿಸ್ತು ಏನ್ರಿ ಮೊದಲನೇ ಬರುವಿಕೆಯಲ್ಲಿ ಪುನರ್ತನ ಆಗಿದ್ಮೇಲೆ ಸಭೆಗೆ ಸಮಾಧಾನ ಇರಲಿ, ಸಭೆಯಲ್ಲಿ ಭಯಂಕರ ಹಿಂಸೆ ಬರ್ತಾರಂತೆ, ಸೇತಾನೇ ಸಭೆಯಲ್ಲಿ ಬರ್ತಾನೆ ಅಂತ ವಾಕ್ಯ ಇದೆ. ಇಲ್ಲಿ 1ನೇ ತಿಮೋತಿ 4ನೇ ಅಧ್ಯಾಯ, 1ನೇ ತಿಮೋತಿ 4ನೇ ಅಧ್ಯಾಯ ವಾಕ್ಯ 1 ಮತ್ತು 2.
ಆದರೂ ಮುಂದಣ ದಿನಗಳಲ್ಲಿ ಕೆಲವರು ವಂಚಿಸುವ ಆತ್ಮಗಳ ನುಡಿಗಳಿಗೂ ದೆವ್ವಗಳ ಬೋಧನೆಗಳಿಗೂ ಲಕ್ಷ್ಯ ಕೊಟ್ಟು ಕ್ರಿಸ್ತ ನಂಬಿಕೆಯಿಂದ ಭ್ರಷ್ಟರಾಗುವರೆಂದು ದೇವರಾತ್ಮನು ಸ್ಪಷ್ಟವಾಗಿ ಹೇಳುತ್ತಾನೆ.
ನೋಡೋಣ ಏನ್ರಿ ಎಷ್ಟು ಸ್ಪಷ್ಟವಾಗಿ ಹೇಳ್ತಾರೆ ಅಂತ. ಏನೋ ಕ್ರಿಸ್ತನ ಪುನರುತ್ಥಾನ ಆಗಿದ್ಮೇಲೆ ಏನಾಗ್ತದಂತೆ, ಸಭೆ ಚೆನ್ನಾಗೈತದಂತ, ಭ್ರಷ್ಟರಾಗ್ತಾರೆ ಏನ್ರಿ, ಕ್ರಿಸ್ತ ನಂಬಿಕೆನೇ ಬಿಟ್ಟು ಹೋಗ್ತಾರಂತ. ಏನು ಕ್ರಿಶ್ಚಿಯನ್ಸ್ ಏನು ಹಿಂದೂಸ್ ಆಗ್ಬಿಡ್ತಾರೆ ಅಂತಲ್ಲ ರೀ, ಕ್ರೈಸ್ತರಲ್ಲೇ ಇರ್ತಾರೆ. ಆ ಕ್ರೈಸ್ತರ ನಿಜವಾದ ನಂಬಿಕೆ, ಅಸ್ಥಿ ಬರದ ನಂಬಿಕೆನೇ ಬಿಟ್ಬಿಡ್ತಾರೆ, ಫೌಂಡೇಶನ್ ಡಾಕ್ಟ್ರಿನ್ ಬಿಟ್ಬಿಡ್ತಾರಂತೆ. ನೋಡಿ ಮುಂದಕ್ಕೆ ಹೋದ್ಯಾ ನೆಕ್ಸ್ಟ್ ಬುದ.
ಸುಳ್ಳು ಬೋಧಕರು ಬಂದು ಸ್ವಂತ ಮನಸ್ಸಿನಲ್ಲಿ ಅಪರಾಧಿಗಳೆಂಬ ಬರೆಯುಳ್ಳವರಾದರೂ ತಾವು ನೀತಿವಂತರೆಂದು ತೋರ್ಪಡಿಸಿಕೊಂಡು ಅವರನ್ನು ಮರುಳುಗೊಳಿಸಿ ಮದುವೆಯಾಗಬಾರದೆಂತಲೂ.
ಸುಳ್ಳು ಬೋಧಕರು ಬಂದ್ಬಿಟ್ಟು ಏನ್ರಿ ಸುಳ್ಳು ಬೋಧನೆಗಳು ಹೇಳ್ತಾರೆ, ದೆವ್ವಗಳ ಬೋಧನೆ ಹೇಳ್ತಾರಂತೆ. ಇದು ಎಲ್ಲಿ? ಇವಾಗ ಯಾವ್ದಾರ ಏನ್ರಿ ಧರ್ಮ ಗುಡಿಗಳಲ್ಲಿ ಬೋಧನೆ ಮಾಡ್ತಾರ? ಆ ಕ್ರೈಸ್ತರೇ ಬೋಧನೆ ಮಾಡೋದು, ಸಭೆಗಳಲ್ಲೇ ಸೇತನ್ ಬಂದು ಬೋಧನೆ ಮಾಡ್ತಾರೆ. ಅಂದರೆ ಇವಾಗ ಯೇಸು ಕ್ರಿಸ್ತು ಪುನರ್ತನ ಆಯ್ತ ತಕ್ಷಣ ಅವಾಗೆ 2ನೇ ಬರಕ್ಕೆ ಆಗ್ಬಿಡ್ತಾನೆ. ಇವ್ರಿಗೆ ಸಮಾಧಾನ ಇರಬೇಕಲ್ಲ, ಎಲ್ಲಿದೆ ಸಮಾಧಾನ? ಸಭೆಯಲ್ಲಿ ಸಮಾಧಾನ ಇಲ್ಲ, ಸಭೆಯಲ್ಲಿ ಸೇತನ್ ಬಂದು ಕೂತ್ಕೊಂಡ್ಬಿಟ್ಟವನೇ. ಆಮೇಲೆ ನಾವೇನು ನೋಡಿದಿರಿ, ದೇವರಾಜ್ಯದಲ್ಲಿ ಏನಿರಬೇಕಂತೆ, ಸೇತನ ಕಟ್ಟಾಕಿರ್ಬೇಕು, ಎಲ್ಲರೂ ಪುನರ್ತನಕ್ಕೆ ಬರಬೇಕು. ಪುನರ್ತನಕ್ಕೆ ಬಂದವರ ಸತ್ತವರೆಲ್ಲ? ಪುನರ್ತನಕ್ಕೆ ಬಂದವರ ಪುಷ್ಪಾಸ್ತರ್ ಎಲ್ಲ ಸತ್ತವರೆಲ್ಲ ಎದ್ದು ಬಂದವರ?
ಇಲ್ಲ.
ಅದರಲ್ಲೇ ನಮ್ಗೆ ಹೆಂಗೆ ಗೊತ್ತಾಗ್ತಾರೆ ಅಂದರೆ, ಯೇಸು ಕ್ರಿಸ್ತು ಪುನರ್ತನ ಆಗಿದ ತಕ್ಷಣ ಅವರು ದೇವರಾಜ್ಯ ಭೂಲೋಕದಲ್ಲಿ ಏನು ಮಾಡಿಲ್ಲ, ಸ್ಥಾಪನೆ ಮಾಡಿಲ್ಲ. ಆಮೇಲೆ ದೇವರಾಜ್ಯದಲ್ಲಿ ಏನು ತಿನ್ಬೇಕು, ಸಿಂಹ ಏನು ತಿನ್ಬೇಕು,
ಹುಲ್ಲು ತಿನ್ಬೇಕು.
ತಿಂತೈತೆ ಅವಾಗ. ಯಾವ ಝೋಲ್ ಕೊಟ್ಟು ನೋಡಿ ಅಂತೀನಿ, ನಿಮ್ಮ ಫಾರೆಸ್ಟ್ ಆಫೀಸರ್ ಬಂದ್ಬಿಡ್ತಾರೆ, ಏನು ಸರ್ ಏನು ತಮಾಷೆ ಮಾಡ್ತಾಯಿದ್ದಾರೆ, ಹುಲ್ಲು ಕೊಡ್ತಿಲ್ಲ ಸಿಂಹಕ್ಕೆ ಅಂತ ಅಂದ್ಬಿಟ್ಟ ಅಲ್ವರ. ಅವ್ರ ಪಾಪ ಗೊತ್ತೇ ಇಲ್ಲ ದೇವರಾಜ್ಯದಲ್ಲಿ ಏನ್ರಿ ತಿಂತಾರೆ ಸಿಂಹ ಅಲ್ವರ. ಚಿಕನ್ ಮಟನ್ ಗಿಟ್ಟ ಎಲ್ಲ ಬಿಟ್ಬಿಡ್ತಾರೆ ನೋಡಿರ್ತೀನಿ, ಕೊಟ್ಟು ತಿನ್ನಲ್ಲ ಬೇಡ ಸರ್ ನಂಗೆ ವೆಜಿಟೇರಿಯನ್ ಕೊಡಿ ಅಲ್ವರ. ಇವೆಲ್ಲ ಇಲ್ಲಿ ಅಲ್ಲರ ಸತ್ತವ್ರಲ್ಲಿ ಎದ್ದು ಬರಬೇಕು, ರೈಸು ರಿವರ್ಸ್ ಆರ್ಡರ್ಲ್ಲಿ ಹೋಗ್ಬೇಕು, ಎಲ್ಲ ಇದು ಬಂದಾರೆ ಅವಾಗ. ಇವೇ ದೇವರಾಜ್ಯ, ಇದೇ ಕ್ರಿಸ್ತನ 2ನೇ ಬರುವಿಕೆಯಲ್ಲಿ ಆಗಂತ ವಿಚಾರಗಳು. ಎಷ್ಟು ಇದೆ ವಾಕ್ಯ ನೋಡಿರ್ತೀನಿ, ಇವೆಲ್ಲ ವಾಕ್ಯದಲ್ಲಿ ಆಧಾರದ ಮೇಲೆ ನಾವೇನ್ ಮಾಡ್ಬೇಕು, ನಿರ್ಧಾರ ತಗೊಬೇಕು. ಅದಕ್ಕೆ ಏನ್ರಿ, ಯಾರ ಮಾತನ್ನ ನಂಬಬೇಕು ಯಾರ ಮಾತನ್ನ ನಂಬಾರ್ದು ಗೊತ್ತಾ? ಯೆಶಾಯ 5ನೇ ಅಧ್ಯಾಯ 20ನೇ ವಾಕ್ಯ ಓದಿ. ಯೆಶಾಯ 5:20 ಓದಿ. ಯೆಶಾಯ 5ನೇ ಅಧ್ಯಾಯ 20ನೇ ವಾಕ್ಯ.
ಅಯ್ಯೋ, ಕೆಟ್ಟದ್ದನ್ನು ಒಳ್ಳೆಯದೆಂದು, ಒಳ್ಳೆಯದನ್ನು ಕೆಟ್ಟದ್ದೆಂದು ಬೋಧಿಸಿ, ಕತ್ತಲನ್ನು ಬೆಳಕೆಂದು, ಬೆಳಕನ್ನು ಕತ್ತಲೆಂದು ಸಾಧಿಸಿ, ಕಹಿಯು ಸಿಹಿ, ಸಿಹಿಯು ಕಹಿ ಎಂದು ಸ್ಥಾಪಿಸುವವರ ಗತಿಯನ್ನು ಏನೆಂದು ಹೇಳಲಿ?
ಏನೆಂದು ಹೇಳಲಿ, ನಾವು ಏನು ಹೇಳೋದು ಇವಾಗ? ಬೈಬಲ್ ಇರೋದು ಹೇಳಬೇಕು, ಗೊತ್ತು ಅಂದರೆ ಗೊತ್ತು ಅಂತ ಹೇಳಬೇಕು, ಗೊತ್ತಿಲ್ಲ ಅಂದರೆ ಬೆಸ್ಟ್ ಆನ್ಸರ್ ಏನು ಗೊತ್ತಾ? ಗೊತ್ತಿಲ್ಲ ಅಂತ ಅಂದ್ಬಿಡೋದು ಬೆಸ್ಟು. ಇರೋದನ್ನ ಇಲ್ದಿರೋದ್ರಲ್ಲಿ ಪ್ರೂವ್ ಮಾಡೋಕ್ಕೆ ನಾವೇನು ಮಾಡೋದು ಪ್ರಯತ್ನ ಮಾಡೋದು ಅಲ್ದರ? ಬೈಬಲಲ್ಲಿ ಬಹು ಸ್ಪಷ್ಟವಾಗಿದೆ ಅಲ್ದರ? ನೋಡಿ ಅದಕ್ಕೆ ಯೆಶಾಯ 8:20 ಬದಲು.
ದೇವರ ಉಪದೇಶವನ್ನು, ದೇವರ ಬೋಧನೆಯನ್ನು ವಿಚಾರಿಸುವ ಎಂದು ಅವರು ಹೇಳಿದ್ದಾರೆ, ಹೇಳದಿದ್ದರೆ ಅವರಿಗೆ ಎಂದಿಗೂ ಬೆಳಗಾಗುವುದಿಲ್ಲ.
ಅದಕ್ಕೆ ಯಾರು ಏನು ಹೇಳಿದ್ರೆ ಫಸ್ಟ್ ಏನು ಗೊತ್ತಾ ಮಾಡಬೇಕು, ಇದು ಬೈಬಲಲ್ಲಿ ಎಲ್ಲಿದೆ ಅಂತ ಕೇಳಬೇಕು. ಒಂದು 2-3 ಸತಿ ಕೇಳಿದ್ರೆ ಅವ್ರು ಏನು ಮಾಡ್ತಾರೆ, ಸೈಲೆಂಟ್ ಆಗುತ್ತಾರೆ ಅಲ್ದ್ರೆ. ಯಾಕಂದರೆ ಯಾರೋ ಬೈಬಲಲ್ಲಿ ವಿಚಾರಿಸೋಣ ಅಂತ ಯಾರು ಹೇಳಲ್ವೋ ಏನ್ರಿ, ಅವಾಗ ಅರ್ಥ ಮಾಡ್ಕೊಬೇಕು ಅವರಲ್ಲಿ ಏನಿಲ್ಲ ಬೆಳಕು ಇಲ್ಲ. ಅದಕ್ಕೆ ಯಾರು ಏನು ಹೇಳೋ ಮಾತನ್ನ ಫಸ್ಟು ಸತ್ಯವೇ ಇದೆ ಅಂತ ಹೇಳೋದು ನಾವು ಹುಡುಕಿ ನೋಡಬೇಕು. ಸತ್ಯವೇದ ವಿದ್ಯಾರ್ಥಿಗಳು ಹೆಂಗಿದ್ರು ಗೊತ್ತಾ? ಅಪೋಸ್ಟ್ಲು ಪೌಲ್ ಕಾಲದಲ್ಲಿ ಅಪೋಸ್ಟ್ಲು ಪೌಲ್ ಟೀಚ್ ಮಾಡಿದ್ನೇ ನಂಬ್ತಾ ಇರಲ್ವ ಅಂತ ಟಚ್ ಚೆಕ್ ಮಾಡೋರಂತೆ. ನೋಡಿ ವಾಕ್ಯ, ಅಪೋಸ್ಟ್ಲ ಕೃತ್ಯಗಳು 17ನೇ ಅಧ್ಯಾಯ 19-11 ಓದಿ. ಅಪೋಸ್ಟ್ಲ ಕೃತ್ಯಗಳು 17ನೇ ಅಧ್ಯಾಯ 19-11.
ಆ ಸಭೆಯವರು ಥೆಸಲೋನಿಕದವರಿಗಿಂತ ಸದ್ಗುಣವುಳ್ಳವರಾಗಿದ್ದು, ದೇವರ ವಾಕ್ಯವನ್ನು ಶುದ್ಧ ಮನಸ್ಸಿನಿಂದ ಅಂಗೀಕರಿಸಿ, ಇವರು ಹೇಳುವ ಮಾತು ಹೌದೋ ಏನೋ ಎಂಬ ವಿಷಯದಲ್ಲಿ ಪ್ರತಿದಿನವೂ ಶಾಸ್ತ್ರ ಗ್ರಂಥಗಳನ್ನು ಶೋಧಿಸುತ್ತಿದ್ದರು.
ಶೋಧಿಸ್ತಾ ಇದ್ರು ಅಪೋಸ್ಟ್ಲು ಪೌಲ್ ಮಾತನೇ ಅವ್ರು ಹೇಳೋದು ಬೈಬಲ್ ಐತೆ ಅಂತ ಶೋಧಿಸ್ತಾ ಇದ್ರಂತೆ. ಹಂಗ ನಾವು ಯಾರೋ ಸುಮ್ಮನೆ ಹೇಳಿದ್ನೆಲ್ಲ ಕೇಳ್ಬಿಡಕ್ಕಾಯ್ತದ? ಹೇಳೋದು ಎಲ್ಲಿರ್ಬೇಕು? ಆಧಾರ ಬೈಬಲ್ ಇರಬೇಕು. ಬೈಬಲಲ್ಲಿ ಆಧಾರ ಇಲ್ಲ ಅಂತಂದ್ರೆ ಏನ್ರಿ, ಅದನ್ನ ನಂಬುವಂಥ ಅವಶ್ಯಕತೆ ಇದೆಯಾ ಅಂತ ನಾವು ಪ್ರಶ್ನೆ ಮಾಡ್ಬೇಕ್ರಿ. ಯಾಕೆ ಗೊತ್ತಾ? ಇವಾಗ ನಾಳೆ ಬಂದ್ಬಿಟ್ಟು ನಾವು ಇಲ್ಲೆಲ್ಲ ಓಟ ಎಲ್ಲ ಬುಲೋಕ ಪ್ರಾಣ ಎಲ್ಲ ಮುಗಿಸಿದ ಮೇಲೆ ನಾವು ಎಲ್ಲೋಗಿ ನಿಂತ್ಕೊಂತೀರಿ? ಯಾರ ಮುಂದೆ ನಿಂತ್ಕೊಂತೀರಿ?
ದೇವ್ರ ಮುಂದೆ
ಅಲ್ದ್ರ ಅವಾಗ ಕ್ರಿಸ್ತನ್ ಕೇಳ್ತಾರೆ. ಅವಾಗ ಕ್ರಿಸ್ತನ್ ಕೇಳಿದ್ರೆ ನಾವು ಇಲ್ಲ ಸರ್ ಅವ್ರು ಹೇಳ್ಕೊಟ್ರು ಅಂತಂದ್ರೆ ಕ್ರಿಸ್ತನ್ ಅಂತಂದ್ರೆ ಅವ್ರ ಹತ್ರನೇ ಹೋಗು ಅಂತಂತಾರೆ. ಹೌದಾ ಇಲ್ವಾ? ನಾವು ನಂಬಿರೋದು ಕ್ರಿಸ್ತನ್. ನಾವು ಯಾರನ್ನ ಹಿಂಬಾಲಿಸ್ಬೇಕು?
ಯೇಸು ಕ್ರಿಸ್ತನನ್ನು
ಮತ್ತೆ ಹಾಗಾದ್ರೆ ಯೇಸು ಕ್ರಿಸ್ತ ಮಾತು
ಕ್ರಿಸ್ತನಲ್ಲಿ
ಎಲ್ಲಿದೆ? ಸತ್ಯವೇ ಇದೆ, ಅದ್ರ ಪಕ್ಕ ನಡ್ಕೊಳಕ್ಕೆ ನಾವೇ ಮಾಡಿ ಕಲಿಬೇಕು. ಇದೇ ನಿಜವಾದ ಕ್ರಿಶ್ಚಿಯನ್ಸ್ ಅಂದ್ರೆ ಇವರೇ ಕ್ರಿಸ್ತರು ಅಂತಂದ್ರೆ. ನೋಡಿ ಓದೋಣ, ಅಪೊಸ್ತಲ ಕೃತ್ಯಗಳು 17, ಅಪೊಸ್ತಲ ಕೃತ್ಯಗಳಲ್ಲಿ ಕ್ಷಮಿಸಿ 11ನೇ ಅಧ್ಯಾಯ 26ನೇ ವಾಕ್ಯ. ಅಪೊಸ್ತಲ ಕೃತ್ಯಗಳು 11:26.
ಅವನನ್ನು ಕಂಡು ಅಂತ್ಯೋಕ್ಯಕ್ಕೆ ಕರೆದುಕೊಂಡು ಬಂದನು. ಆಮೇಲೆ ಅವರು ಪೂರಾ 1 ವರ್ಷ ಸಭೆಯವರ ಸಂಗಡ ಕೂಡಿದ್ದು ಬಹುಜನರಿಗೆ ಉಪದೇಶ ಮಾಡಿದರು. ಅಂತ್ಯೋಕ್ಯದಲ್ಲಿಯೇ ಶಿಷ್ಯರಿಗೆ ಕ್ರೈಸ್ತರೆಂಬ ಹೆಸರು ಮೊದಲು ಬಂತು.
ಅಂತ್ಯೋಕದಲ್ಲಿ ಫಸ್ಟ್ ಟೈಮ್ ಏನಂತಂದ್ರೆ ಕ್ರಿಶ್ಚಿಯನ್ಸ್ ಅಂತ ಕರೆದಿದ್ದಂತೆ. ಯಾರನ್ನ ಕರೆದು ಕ್ರಿಶ್ಚಿಯನ್ಸ್ ಅಂತ? ಎಲ್ಲಾರನ್ನು ಕರೆದ್ಬಿಟ್ರ? ಎಲ್ಲ ವಿಶ್ವಾಸಿಗಳನ್ನ ಕರೆದ್ರ? ಯಾರನ್ನ ಕರೆದಿದ್ದಂತೆ?
ಶಿಷ್ಯರಿಗೆ
ಶಿಷ್ಯರು. ಕರೆಕ್ಟ್ ಸರ್. ಇವಾಗ ಯಾರಪ್ಪ ಶಿಷ್ಯರು? ಗುರುಗೋಗಿ ಕೇಳಬೇಕು, ಸ್ವಾಮಿ ನಿಮ್ಮ ಶಿಷ್ಯರು ಯಾರು ಹೇಳಿ ಸರ್ ಅಂತ. ಗುರುಗೋಗಿ ಕೇಳಲ್ವಾ? ನಡೀರಿ, ನಮ್ಮ ಗುರುಗಳು ಏನು ಹೇಳ್ತಾರೆ ನೋಡೋಣ. ಯೋಹಾನ 8:31. 30 ಮತ್ತು 31. ಯೋಹಾನ 8ನೇ ಅಧ್ಯಾಯ 30 ಮತ್ತು 31.
ಆತನು ಈ ಮಾತುಗಳನ್ನು ಆಡುವಾಗ ಅನೇಕರು ಆತನಲ್ಲಿ ನಂಬಿಕೆ ಇಟ್ಟರು. ಆಗ ಯೇಸು ತನ್ನನ್ನು ನಂಬಿದ ಯಹೂದ್ಯರಿಗೆ, ನೀವು ನನ್ನ ವಾಕ್ಯದಲ್ಲಿ ನೆಲೆಗೊಂಡವರಾದರೆ ನಿಜವಾಗಿ ನನ್ನ ಶಿಷ್ಯರಾಗಿದ್ದು ಸತ್ಯವನ್ನು ತಿಳಿದುಕೊಳ್ಳುವಿರಿ, ಮತ್ತು ಸತ್ಯವು ನಿಮ್ಮನ್ನು ಬಿಡುಗಡೆ ಮಾಡುವುದು ಎಂದು ಹೇಳಿದನು.
ನೋಡ್ರ ನೀವು ನೀನೇನು ಹೇಳ್ತಾರೆ, ಅದೇ
ಅದಕ್ಕೆ
ಯಹೂದ್ಯರಿಗೆ ನೋಡ್ಬಿಟ್ಟು
ಅವರು,
ಹೇಳ್ತಾರೆ, ನಂಬಿರಂತ
ನಾವು
ಯಹೂದ್ಯರಿಗೆ
ಅಬ್ರಹಾಮನ
ನೋಡ್ಬಿಟ್ಟು ಏನು
ಸಂತಾನದವರು,
ಹೇಳ್ತಾರೆ.
ನಾವು ಯಾರಿಗೂ ಎಂದೂ ದಾಸರಾಗಿಲ್ಲ,
ಇಲ್ಲ
ನಿಮಗೆ
ಸಾಕು
ಬಿಡುಗಡೆ
ಬ್ರದರ್.
ಯಾಗುವುದೆಂದು ನೀನು ಹೇಳುವುದು ಹೇಗೆ ಅಂದರು.
ಸಾಕು ಬ್ರದರ್, ಥ್ಯಾಂಕ್ ಯು. ಸತ್ಕೊಂಡ್ಬೇಕಾರೆ ಏನ್ ಹೇಳ್ತಾರೆ ಅಂದ್ರೆ, ಅಲ್ಲಿ ನಂಬುವಂತ ಯಹೂದ್ಯರಿಗೆ ಏನಂತಂದ್ರು, ನಂಬಿಕೆ ಇದೆಯಾ ಸಂತೋಷ ಇರ್ಲಿ, ಆ ನಂಬಿಕೆ ಏನೋ ಬೇಕು, ಆ ಕ್ರಿಯೆ ರೂಪದಲ್ಲಿ ನೋಡಿಸ್ಬೇಕು. ಅದು ಹೆಂಗೆ ಕ್ರಿಯೆ ರೂಪದಲ್ಲಿ ನೋಡ್ಸೋದು ಅಂತಂದ್ರೆ, ಯಾರು ನಿಜವಾಗಿಯೂ ನನ್ನ ವಾಕ್ಯದಲ್ಲಿ ನೆಲೆಗೊಂಡು ಇರ್ತಾರೋ ಅವ್ರು ಏನ್ರಿ ನನ್ನ ಶಿಷ್ಯನಾಗಿರ್ತಾರೆ ಅಂತಂದ್ರೆ, ನನ್ನ ವಾಕ್ಯದಲ್ಲಿ ನೆಲೆಗೊಂಡಿರೋ ಏನರ್ಥ, ವಾಕ್ಯನ ಸ್ಪಷ್ಟವಾಗಿ ತಿಳ್ಕೊಂಡು ವಾಕ್ಯದ ಪ್ರಕಾರ ಏನೋ ಬೇಕು ನಡೆಯೋರಾಗಿರ್ಬೇಕು. ಅಲ್ವರ ನಿನ್ನ ನಿನ್ನ ವಾಕ್ಯವು ಏನಾಗಿದೆ, ನನ್ನ ಪಾದಕ್ಕೆ ಏನಾಗಿದೆ, ದೀಪವು
ದೀಪ ದಾರಿಗೆ ಬೆಳಕು ಆಗಿದೆ.
ದಾರಿಗೆ ಬೆಳಕು ಅಂದ್ರ ಅದನ್ನ ಇಟ್ಕೋಬೇಕು ಮುಂದೆ. ದೀಪನ ಮುಂದೆ ಇಟ್ಕೊಂಡು ಹೋಗ್ದಿರ, ದೀಪನ ಹಿಂದೆ ಇಟ್ಕೊಂಡು ಹೋದ್ರೆ ನಮ್ಗೆ ದಾರಿ ಕಾಣಿಸ್ತದೆ. ಯೋಚನೆ ಮಾಡ್ರಿ, ನಮ್ಮ ಬೈಬಲ್ ಮುಂದೆ ಇರ್ಬೇಕು ನಮಗೆ ಫಸ್ಟು, ಅದೇ ಮೇನು, ಅದೇ ಫೌಂಡೇಶನ್. ಇದ್ರೂ ಬೆಳಕು, ಈ ಬೆಳಕು ಮೇಲೆ ನಾವು ಏನು ಮಾಡಬೇಕು, ಹೋಗ್ತಾ ಇರಬೇಕು. ಅದಕ್ಕೆ ಯಾರೋ ವಾಕ್ಯದ ಪ್ರಕಾರ ಏನ್ರಿ ಅದನ್ನು ಚಿಂತೆ ಮಾಡ್ತೀನಿ, ಅದನ್ನು ಓದಲ್ಲ ಅಂತ ಹೇಳ್ತಾರೋ, ಅವ್ರಿಗೆ ಎಂದಿಗೂ ಬೆಳಕಾಗಲ್ಲ. ಆ ಒಂದು ದೀಪದ ಬೆಳಕು ಅವ್ರ ಮುಂದೆ ಯಾವತ್ತೂ ಇರಲ್ಲ, ಅದಕ್ಕೆ ದಾರಿ ಏನಾಗಲ್ಲ, ಕಾಣಿಸಲ್ಲ. ಅದಕ್ಕೆ ಯೇಸುಕ್ರಿಸ್ತ ಹೇಳೋರು, ಕುರುಡರು ಕುರುಡಿಗೆ ದಾರಿ ನೋಡಿಸ್ರೆ ಇಬ್ರು ಏನಾಯ್ತಾರೆ, ಅಲ್ಲ ಎಲ್ಲಿಗೆ ಬಿಡ್ತಾರೆ ಅಲ್ವರ. ಅದಕ್ಕೆ ಏನ್ರಿ ನಾವು ಸ್ಪಷ್ಟವಾಗಿ ವಾಕ್ಯದ ಮುಖಾಂತರ ಮತ್ತೆ ನಾವು ತಿಳ್ಕೊಬೇಕು. ಓಕೆನಾ ಪುಷ್ಪ ಅಷ್ಟರ್, ಕ್ಲಿಯರಾ?
ಪ್ರಧಾನ
ಹಾಂ, ಇನ್ನೇನೇನು ಡೌಟ್ಸ್ ಇದೆಯಾ?
ಇಲ್ಲ ಇಲ್ಲ,
ಓಕೆ,
ಆದ್ರೆ ಇವಾಗ ನಾವು ಹೋಗ್ತಾ ಇರೋದು ಅಂತ್ಯಕಾಲ ಅಲ್ವಾ ಫಸ್ಟ್?
ಹೋಗ್ತಾ ಇರೋದು
ಇವಾಗ ನಡೀತಾ ಇರೋದು ನಮ್ಗೆ ಇದು ಯೇಸು ಕ್ರಿಸ್ತನ ಎರಡನೇ ಬರೋಣ ತುಂಬಾ ಹತ್ತಿರ ಇದೆ.
ಹೌದು ಅಷ್ಟೇ, ಹತ್ರ ಅಲ್ಲ, ಎರಡನೇ ಬರುವಂದಲ್ಲೇ ಇದ್ದೀನಿ ನಾವು. ಅದನ್ನೇ 5 ವಾರದಿಂದ ನೋಡಿದ್ದು, ಯೇಸು ಕ್ರಿಸ್ತನ ಎರಡನೇ ಬರುವಂದಲ್ಲಿ ಏನೆಲ್ಲ ಕೆಲಸಗಳು ನಡೆದಿದೆಯೋ ಆಡಿ ಆ ಕೆಲಸದಲ್ಲೇ ಇದ್ದೀರಿ ಅಂತ ನಾವೇನು ಮಾಡ್ತಾ ಇರೋದು, ನೋಡ್ತಾ ಇರೋದು. ಓಕೆನಾ, ಇವಾಗ ಮತ್ತೆ
ಓಕೆ
24ನೇ ಅಧ್ಯಾಯದಲ್ಲಿ ಏನು ನೋಡ್ತದೆ, ಆತನ ಸೂಚನೆ ಏನಕ್ಕೆ ಬರೋಣಕ್ಕೆ ಸೂಚನೆನಾ? ಮತ್ತೆ 24:3 ಓದಿ ಪುಷ್ಪಾಸ್ತ್ರ ಒಂದ್ಸತಿ, ನೀವು ಬೈಬಲ್ ಓದ್ತೀರಾ, ಆಗ್ತದಾ ಓದಕ್ಕೆ? ಮತ್ತೆಯ 24:3 ಓದಿ.
ಫಸ್ಟ್ ನಮ್ಮ ಅತ್ತೆ ಮನೇಲಿ ಇದ್ದೀನಿ, ಬೈಬಲ್ ಇಲ್ಲ ಕೈಯಲ್ಲಿ.
ಹಾಂ, ತೊಂದ್ರೆ ಇಲ್ಲ, ನಮ್ಮ ಜೋಯಲ್ ಬ್ರದರ್ ಇಲ್ಲ ಅಷ್ಟು ಓದ್ತಾರೆ. ಮ್ಯಾಥ್ಯೂ 24:3 ಓದಿ ಬ್ರದರ್.
ಆತ ಬಳಿಕ ಆತನು ಎಣ್ಣೆಯ ಮರಗಳ ಗುಡ್ಡದ ಮೇಲೆ ಕೂತಿದ್ದಾಗ ಶಿಷ್ಯರು ಆತನ ಬಳಿಗೆ ಪ್ರತ್ಯೇಕವಾಗಿ ಬಂದು, ಅದು ಯಾವಾಗ ಆಗುವುದು? ನೀನು ಪ್ರತ್ಯಕ್ಷನಾಗುವುದಕ್ಕೂ ಯುಗದ ಸಮಾಪ್ತಿಗೂ ಸೂಚನೆ ಏನು, ನಮಗೆ ಹೇಳು ಅನ್ನಲು.
ನೋಡ್ರ ಪ್ರತ್ಯಕ್ಷನಾಗುವುದಕ್ಕೆ ಪ್ರತ್ಯಕ್ಷ ಏನ್ರಿ, ಬರುವ ಬರೋಣನ ಬರೋಣ ಅಲ್ಲ ರೀ, ಬಂದು ಇರೋದಕ್ಕೆ ಪ್ರತ್ಯಕ್ಷ ಅಂತ ಹೇಳೋದು, ಅದಕ್ಕೆ ಸೂಚನೆ. ಅದನ್ನ ಮತ್ತೆ 24ನೇ ಅಧ್ಯಾಯದಲ್ಲಿ ಕೊಟ್ಟಿರೋದು ಎಲ್ಲವೂ ಸೂಚನೆನೆ. ಇವತ್ತು ಇಸ್ರೇಲಲ್ಲಿ ನಡೀತಿರೋದೇ ದೊಡ್ಡ ಸೂಚನೆ. ನಮ್ಗೆ ಓದಾರ ನೋಡ್ಸಲ್ಲ ಇಸ್ರೇಲ್ ಬಗ್ಗೆ, ಅದು ನೋಡ್ಸಿರೋದೇ ಸ್ಯಾಂಪಲ್ ನಿಮಗೆ ಅಲ್ವರ. ಇನ್ನೂ ಎಷ್ಟೋ ವಿಚಾರಗಳಿದೆ ಅದ್ರ ಬಗ್ಗೆ, ಹೈಯರ್ ಕ್ಲಾಸಸ್ ಎಲ್ಲ ನೋಡೋಣ ದೇವ ಚಿತ್ತ ಇದ್ರೆ ಅಲ್ವರ. ವಿಶ್ವಾಸ ನಂಬಿಕೆ ತಕ್ಕಂತೆ 3ನೇ ಮಹಾಯುದ್ಧಗಳು ಅದರ, ಇವತ್ತು ನಾವು ಇಸ್ರೇಲಲ್ಲಿ ಎಲ್ಲಿದ್ದೀರಿ, ನೆಕ್ಸ್ಟ್ ಏನಾಗಬೇಕು, ಯಾವ ಸಿಚುವೇಶನ್ಸ್ ನಡೀಬೇಕು, ದೇವರೆಲ್ಲ ಏನೆಲ್ಲ ಕೆಲಸಗಳು ಮಾಡ್ತಾ ಇದ್ದಾರೆ, ಇವೆಲ್ಲವೂ ಏನು ಮಾಡೋಣ ನಾವು ಡೀಟೇಲಾಗಿ ನೋಡೋಣ. ಓಕೆನ್ರಾ ಪುಷ್ಪ ಸರ್, ಇನ್ನೇನು ಡೌಟ್ಸ್ ಇದೆಯಾ?
ಇಲ್ಲ ಫಸ್ಟ್ ಕ್ಲಿಯರ್ ಆಯ್ತು.
ಸರಿ, ಓಕೆ, ಬೇರೆ ಯಾವ್ದಾರ ಏನೋ ಡೌಟ್ಸ್?
ಬ್ರದರ್ ಒಂದ್ ಇದು ಸ್ವಲ್ಪ ಬೇರೆ ಬ್ರದರ್, ಒಂದ್ ಡೌಟ್
ಹ್ಞೂ
ಅಂದ್ರೆ ಯೇಸು ಸ್ವಾಮಿ ಅಬ್ರಾಹ್ಮನ ವಂಶದವರು ಅಂತ ಹೌದಾ ಬ್ರದರ್?
ಹೌದು, ಬೈಬಲ್ ಐತಲ್ಲ.
ಮತ್ತೆ ಯಾಕೋಬನಿಗೆ
ಹಾಂ
ಲೇವಿಯಿಂದ ಮಕ್ಕಳಾಗ್ತಾರಲ್ವ, ರೂಬೇನ್ ಸಿಮಿಯೋನ್ ಅಂತ,
ಹೌದು
ಸಾರಿ ಫಸ್ಟ್ ರೂಬೇನ್ ಆಗ್ತಾರೆ,
ಹೌದು
ನಂತರ ನಾಲ್ಕನೇ ಮಗ ಯೂದ ಅಂತ ಹೆಸರಿಡ್ತಾರೆ,
ಹೌದು
ಯಹೂದ ಅಂತ ಹೆಸರಿಡ್ತಾರೆ, ಆ ಗೋತ್ರದಿಂದನೇ ಯೇಸು ಸ್ವಾಮಿ ಬಂದಿದ್ದಲ್ವ ಬ್ರದರ್?
ಹೌದು
ಓಕೆ, ಅದು ಸ್ವಲ್ಪ ಅಂದ್ರೆ ಬ್ರದರ್ ಯೂದ ಗೋತ್ರದಿಂದ ಸ್ವಲ್ಪ ಅದು ಲಿಸ್ಟ್ ಬೇಕಾಗಿತ್ತು ಬ್ರದರ್.
ಸರಿ, ಏನು ಗೊತ್ತಾ ಮಾಡಿ, ಹೀಬ್ರೂ 2nd ಚಾಪ್ಟರ್ ತೆಗೀರಿ, 16 ಓದಿ. ಹೀಬ್ರೂಸ್ 2:16.
ಆತನು ದೇವದೂತರನ್ನು ಹಿಡಿದವನೆಂದು ಬರೆದಿಲ್ಲ, ಅಬ್ರಹಾಮನ ಸಂತತಿಯನ್ನು ಕೈ ಹಿಡಿದಿದ್ದಾನಷ್ಟೇ.
ನೋಡ್ರ ಯೇಸುಗೂ ಸಂಗಂತೆ ಬಂದಿದ್ದ
ಅಬ್ರಹಾಮನ ಸಂತತಿ
ಅಬ್ರಹಾಮಿನ ಸಂತತಿಯಾಗಿ ಬಂದಿದ್ದು.
ಆದ್ರೆ
ರೋಮಾಪುರದಲ್ಲಿ ಓದಿ,
ಲೇಬಲ್
ಅದೇ ಹೇಳ್ತೀನಿ. ರೋಮಾಪುರದಲ್ಲಿ, ರೋಮಾಪುರದಲ್ಲಿ ಒಂದು ನಿಮಿಷ, ರೋಮನ್ಸ್ ನೈನ್ ಚಾಪ್ಟರ್, ವರ್ಸ್ 4 ಆ್ಯಂಡ್ 5 ಓದಿ.
ಅವರು ಇಸ್ರಾಯೇಲನ ವಂಶದವರು, ದೇವರು ಪುತ್ರರಾಗಿ ಸ್ವೀಕರಿಸಿದವರು ಆಗಿದ್ದಾರೆ.
ನೋಡ್ರ, ಇಸ್ರೇಲಿನ ವಂಶದವರು ದೇವರ ಪುತ್ರರಾಗಿ ಸ್ವೀಕರಿಸಿದರೆ ಆಮ್ಲೆ.
ಅವರಲ್ಲಿ ದೇವರ ತೇಜಸ್ ಸಾನ್ನಿಧ್ಯವೂ ಇದೆ. ಅವರ ಸಂಗಡ ದೇವರು ಒಡಂಬಡಿಕೆಗಳನ್ನು ಮಾಡಿಕೊಂಡನು. ಅವರಿಗೆ ಧರ್ಮಶಾಸ್ತ್ರವು, ದೇವಾಲಯದಲ್ಲಿ ನಡೆಯುವ ಆರಾಧನೆಯು, ವಾಗ್ದಾನಗಳು ಕೊಡೋಣವಾದವು. ಅಬ್ರಹಾಮ, ಇಸಾಕ, ಯಾಕೋಬರು ಅವರ ಪಿತೃಗಳೇ.
ಅವರ ಪಿತೃಗಳೇ ನೋಡೋದ. ಇವರೆಲ್ಲ ಯಾರ ಪಿತೃಗಳು? ಅಬ್ರಹಾಮ, ಇಸಾಕ, ಯಾಕೋಬ. ಹಂಗಾರೆ ಆರ್ಡರ್ ಏನ್ ಬಂತು ಏನ್ರಿ? ಫಸ್ಟ್ ಯಾಕೋಬ್ ಬಂದಿಲ್ಲ, ಫಸ್ಟ್ ಅಬ್ರಹಾಮ್ ಬಂದಿದ್ದ. ಅಬ್ರಹಾಮ ಮೊದಲ ತಂದೆ. ಅಬ್ರಹಾಮ್ಗೆ 5 ಜನ ಮಕ್ಕಳಿರ್ತಾರೆ.
ಒಬ್ರೇ
ಅಬ್ರಹಾಮನಾ?
ಅಬ್ರಾಹ್ಮನಿಗೆ
ಇಸಾಕ ಒಬ್ರೆ,
ಸಾರಳಲ್ಲಿ
ಎರಡು ಮಕ್ಕಳು.
ಸಾರಲಲ್ಲಿ
ಸಾರಳು
ಒಬ್ಬ ಮಗ ಯಾರದ?
ಸಾರಳಲ್ಲಿ
ಇಸಾಕ. ಇಸಾಕ, ವೆರಿ ಗುಡ್. ನೋಡ್ರ, ಇಸಾಕನೇ ದೇವ್ರೇನ್ ಮಾಡಿದ್ದು, ಆಸ್ಕುಡಿದಂತ ವಂಶಾವಳಿ. ಕರೆಕ್ಟಾ? ಅಬ್ರಹಾಮ್ಗೆ ಇನ್ನ ಬೇರೆ ಮಕ್ಳು ಇದ್ರು ಗೊತ್ತಾ? 5 ಜನ ಇದ್ರು ಟೋಟ್ಲ. ಕೇತುರಳನ್ಗೆ 5 ಜನ ಮಕ್ಳು.
ಒಂದೇ
ಅವ್ರ ಆಧಾರ್
ಇಸ್ಮಾಯಿಲ್.
ಕಾರ್ಡ್ ನೋಡಿಲ್ವಾ? 6 ಜನ ಮಕ್ಳು. ಅವ್ರೆ ಹುಷಾರಾಗಿರಿ, ಪಾಪ ಬೇಜಾರ್
ಆರ್ ಜನ
ಮಾಡ್ಕೊಂಡು.
ಆರ್ ಜನ
6 ಜನ ಮಕ್ಳು. ಆಮೇಲೆ ಅಗಾರಲ್ಲಿ 1 ಜನ,
ಒಂದು ಜನ
ಅದರ ಟೋಟಲ್ 8 ಜನ. ಅದರಲ್ಲಿ ದೇವರಾದುಕೊಂಡವರು ಇಸಾಕನ. ಕರೆಕ್ಟಾ?
ಹೌದು.
ಇವಾಗ ಇಸಾಕಂಗೆ 5 ಜನ ಮಕ್ಕಳು. ವೆರಿ ಗುಡ್. ಇಸಾಕನ್ಗೆ 2 ಜನ ಮಕ್ಕಳು. ಅವಳಿ ಜೋಡಿ ಯಾರು, ಹೆಸರೇನು?
ಯಾಕೋಬ ಏಸಾವ.
ಯಾಕೋಬು ಏಸಾವ. ದೊಡ್ಡವನ್ ಯಾರೋ, ಚಿಕ್ಕವನ್ ಯಾರೋ?
ಯಾಕೋಬ ದೊಡ್ಡವರು.
ಯಾಕೋಬು ದೊಡ್ಡವರು. ಯಾವ ಸ್ಕೂಲ್ಗೆ ಹೋಗಿದ್ ನೀವ?
ಯಾಕೋಬನು
ಚೊಚ್ಚಲ.
ಅದೇನೇ ಇರಲಿ, ಅವಳಿ ಜೋಡಿನ ಏನೋ ಗೊತ್ತಿಲ್ಲ, ಒಟ್ನಲ್ಲಿ ದೊಡ್ಡವ್ರು ಯಾರು ಹೇಳಿ ಅಷ್ಟೇ.
ಏಸಾವ
ಅದಾಗಿದ್ದು 2 ಕ್ಷಣಕ್ಕೆ ನಂತರಕ್ಕೆ ಯಾಕೋಬ್ ಬಿಡ್ತಾನೆ. ದೊಡ್ಡವ್ರು ಹುಟ್ಟಿದ್ದು ಯಾರು ಅಂದ್ರ? ಸರಿ, ಏಸಾವ. ಇವಾಗ ದೇವರು ಎಸ್ ಏಸಾವನ್ನ ಆಯ್ಕೆ ಮಾಡ್ತಾರ, ಯಾಕೋಬ್ನ ಆಯ್ಕೆ ಮಾಡ್ತಾರ? ಯಾಕೋಬ್. ವೆರಿ ಗುಡ್. ಅಲ್ವರ ನೋಡಿ, ದೇವ್ರ ವಾಗ್ದಾನ ಹೆಂಗ್ ಬರ್ತೈತಿ ನೋಡಿ. ಸ್ತ್ರೀಯ ಸಂತತಿ ಪಾಠ ಕೇಳಿದಿರಾ? ಸ್ತ್ರೀ ಸಂತತಿ ಹೆಂಗ್ ಬರ್ತೈತಿ? ಇವಾಗ ಅಬ್ರಹಾಮಿಂದ ಇಸಾಕ್ ಹಂಗ್ ಬಂತು, ಇಸಾಕಿಂದ ಯಾಕೋಬಗ್ ಬಂತು. ಇವಾಗ ಯಾಕೋಬಗ್ ನೋಡಿದ್ರೆ 12 ಜನ ಗಂಡ್ಮಕ್ಳು. ಕರೆಕ್ಟಾ? ಈ ಗಂಡ್ ಮಕ್ಳಲ್ಲಿ ದೇವ್ರ ಆಯ್ಕೆ ಮಾಡಿದ್ ಯಾವ ಗೋತ್ರನ? ಯೂದ ಗೋತ್ರ. ಅಂದ್ರೆ ಯೂದ ಗೋತ್ರದಲ್ಲಿ ಬಂದಿದ್ ಯಾರು ಇವಾಗ? ಅಲ್ವರ, ಅದಕ್ಕೆ ನೋಡ್ಬೇಕ್ರೆ ಯೂದ ಗೋತ್ರದಲ್ಲಿ ಬಂದಿದ್ ಯಾರು? ಜೀಸಸ್ ಕ್ರಿಸ್ತ್. ಎಲ್ಲಿದೆ? ಲೂಕಾದಲ್ಲಿ ಬಂದ್ರೆ ಐತ್ ನೋಡ್ರಿ. ಐತ್ರಿ ಲೂಕಾದಲ್ಲಿ ಬನ್ನಿ. ಲೂಕ 1ನೇ ಅಧ್ಯಾಯ.
ಫಸ್ಟ್ ಯೂದ ಕುಲನೇ ಯಾಕೆ ಆರಿಸ್ಕೊಂಡ್ರು?
ವೆರಿ ಗುಡ್ ಸರ್. ಹೇಳ್ತೀನಿ ತಡ್ರಿ, ಅದು ಐತೆ ಹೇಳ್ತೀನಿ. ಲೂಕ 1ನೇ ಅಧ್ಯಾಯ. ಒಂದು ನಿಮಿಷ ರೀ. ಕ್ಷಮಿಸಿ, ಲೂಕ 3ನೇ ಅಧ್ಯಾಯ. ಅದು ಮತ್ತೆ 1ನೇ ಅಧ್ಯಾಯದಲ್ಲಿ ಬರ್ತಾರೆ. ಲೂಕ 3ನೇ ಅಧ್ಯಾಯಕ್ಕೆ ಬಂದರೆ 23 ಓದಿ.
ಯೇಸು ಉಪದೇಶ ಮಾಡುವುದಕ್ಕೆ ಪ್ರಾರಂಭಿಸಿದಾಗ ಹೆಚ್ಚು ಕಡಿಮೆ 30 ವರ್ಷದವನಾಗಿದ್ದನು. ಆತನು ಜನರ ಎಣಿಕೆಯಲ್ಲಿ ಯೋಸೇಫನ ಮಗನು.
ಯೋಸೆಫನ ಮಗನು. ಇವಾಗ ಯೋಸೆಫ್ ಎಲ್ಲಿಂದ ಹುಟ್ಟಿದ ಅಂತಂದ್ರೆ, ನೀವು 31ನೇ ವಾಕ್ಯ ಹೋದ್ರೆ ದಾವಿದ್ ನಿಮಗೆ ಕೊಟ್ಟವಣಿ ಓದಿ.
ಇವನು ಮೆಲೆಯನ ಮಗನು, ಇವನು ಮೇನನ್ನ ಮಗನು, ಇವನು ಮತ್ತಾಥನ ಮಗನು, ಇವನು ನಾತಾನನ ಮಗನು, ಇವನು ದಾವೀದನ ಮಗನು.
ದಾವಿದನ ಮಗನು. ನೋಡ್ರ, ಅದಕ್ಕೆ ದಾವಿದು ಯಾವ ಗೋತ್ರ?
ಯೂದ
ಯಹೂದ ಗೋತ್ರ.
ಗೋತ್ರ.
ಇವಾಗ ಸರಿ, ಇವಾಗ ಸೃಷ್ಟಿ ಕೇಳಿದ ಪ್ರಶ್ನೆ, ಯಾಕೆ ಯಹೂದ ಗೋತ್ರನೇ? ಇವಾಗ ಇವಾಗ ಅರ್ಥ ಆಯ್ತರ ನೋಡಿ. ಇವಾಗ ಅಬ್ರಹಾಮ್ಗೆ ಯಾರು ವಂಶಾವಳಿ ಅಂತಂದ್ರೆ ಯಹೂದ. ಯಹೂದ ಮೊದಲು ಬರಲಿಲ್ಲ, ಆಮೇಲೆ ಅಬ್ರಹಾಮ್ ಬರಲಿಲ್ಲ. ಮೊದಲು ಬಂದಿದ್ದು ಅಬ್ರಹಾಮು. ಅಬ್ರಹಾಮ್ಗೆ ವಾಗ್ದಾನ ಮಾಡಿದ್ರು. ಆ ವಾಗ್ದಾನ ಯಾವ ತಲೆ ಮೇಲೆ ಹೋಯ್ತು ಹೋಯ್ತು ಅಂತಂದ್ರೆ, ಯಾಕೋಬೋ ಯಾಕೋ ಏನ್ರಿ, ಅಬ್ರಹಾಮಿಂದ ಇಸಾಕು, ಇಸಾಕಿಂದ ಯಾಕೋಬು, ಯಾಕೋಬಿನ ಯೂದನ್ಗೆ ಏನಾಯ್ತು ಅಲ್ಲಿ ಬಂತು. ಓಕೆನ್ರ? ಸರಿ, ಇವಾಗ ಯಾಕೆ ಯೂದನ್ಗೆ ಬಂತು? ಕರೆಕ್ಟ್ ಅಲ್ವಾ? ಯಾರು ಬೇಕಾಗಿ ಕೊಡ್ಬೋದು, ಜೋಸೆಫ್ ಕೊಡ್ಬೋದಾಯ್ತಲ್ಲ, ಯಾಕೆ ಕೊಡ್ಲಿಲ್ಲ? ಯಾಕೆ ಅಂತಂದ್ರೆ, ನೋಡಿ, ಯಾಕೋಬ್ ಸಾಯ್ಬೇಕಾದ್ರೆ ಎಲ್ಲ ಮಕ್ಕಳುಗಳಿಗೂ ಆಶೀರ್ವಾದ ಮಾಡ್ತಾನೆ, ಯೂದನಿಗೆ ಮಾತ್ರ ಒಂದು ಆಶೀರ್ವಾದ ಮಾಡ್ತಾನೆ. ಏನು ಮಾಡ್ತಾನೆ? 49ನೇ ಅಧ್ಯಾಯ ಆದಿಕಾಂಡ 9 ಮತ್ತು 10 ಓದಿ. ಆದಿಕಾಂಡ 49ನೇ ಅಧ್ಯಾಯ 9 ಮತ್ತು 10.
ಯಹೂದನು ಪ್ರಾಯದ ಸಿಂಹದಂತಿದ್ದಾನೆ.
ಹೆಂಗಿದ್ದಾನೆ?
ನನ್ನ ಪುತ್ರನೇ, ನೀನು ಮೃಗವನ್ನು ಹಿಡಿದು ಕೊಂದು ಪ್ರಾಯದ ಸಿಂಹ.
ಪ್ರಾಯದ ಸಿಂಹ ಅಲ್ವರ. ಇವಾಗ ಬೈಬಲ್ನಲ್ಲಿ ಯೇಸು ಕ್ರಿಸ್ತನ ಯಾವ ಪ್ರಾಣಿಗೆ ಹೋಲಿಕೆ ಮಾಡಿದ್ದಾರೆ?
ಯಹೂದ ಕುಲದ ಸಿಂಹ.
ಯಹೂದ ಗೋತ್ರ
ಬಾ
ಕುಲದ ಸಿಂಹ.
ಅಲ್ವರ. ಅದೇ ಯಾಕಪ್ಪ ಸಿಂಹಕ್ಕೆ ಹೋಲಿಕೆ ಮಾಡಿದ್ದಾರೆ ಅಂದರೆ, ಸಿಂಹ ಏನ್ರಿ ಕಾಡಿಗೇನ್ರಿ
ರಾಜ
ಚ
ರಾಜ
ಅದರ
ರಾಜ
ಇದಕ್ಕೆ ನೋಡ್ಬೇಕಾರೆ ಏನ್ರಿ ರಾಜಾದಿ ರಾಜ ಯಾರಪ್ಪ ಅಂದರೆ, ನಮ್ಮ ಕರ್ತ ಅಧಿಕರ್ತ ನಮ್ಮ ರಕ್ಷಕನು ಯೇಸು ಕ್ರಿಸ್ತನು ಒಬ್ಬನೇ. ಅದಕ್ಕೆ ನೋಡ್ಬೇಕಾರೆ ಆ ಒಂದು ಮೃಗೇಂದ್ರಂಗೆ ಕಂಪೇರ್ ಮಾಡಿರೋದ್ರಿಂದ ಏನು ಮಾಡಿದ್ದಾರೆ ಅಂತಂದರೆ, ಯಹೂದ ಗೋತ್ರದಲ್ಲಿ ಆ ವಾಗ್ದಾನ ದೇವರಿಗೆ ಮಾಡಿದರು ಫಸ್ಟೇ, ಅದನ್ನು ಫಿಕ್ಸ್ ಮಾಡಿದರು. ಅದಕ್ಕೆ ಯಹೂದನಿಗೆ ವಿಶೇಷವಾಗಿರುವಂಥ ಆಶೀರ್ವಾದ ಕೊಡ್ತಾರೆ. ಆಮ್ ನೋಡಿ ನೆಕ್ಸ್ಟ್ ಮುಂದಕ್ಕೆ ಓದಿ, ಎಲ್ಲಿ ಹೇಳ್ತಾರೆ ಓದಿ ನೆಕ್ಸ್ಟು.
ನೀನು ಮೃಗವನ್ನು ಹಿಡಿದು ಕೊಂದು ಬೆಟ್ಟವನ್ನು ಸೇರಿದ ಸಿಂಹದೋಪಾದಿಯಲ್ಲಿದ್ದಿ. ಅವನು ಸಿಂಹದಂತೆ ಕಾಲು ಮುದುರಿ ಹೊಂಚು ಹಾಕಿಕೊಂಡಿದ್ದಾನೆ. ಮೃಗೇಂದ್ರನಿಗೆ ಸಮಾನನಾದ ಇವನನ್ನು ಕೆಣಕುವುದು ಯಾರಿಂದಾದೀತು? ರಾಜದಂಡವನ್ನು ಹಿಡಿಯತಕ್ಕವನು ಬರುವ ತನಕ ಆ ದಂಡವು ಯಹೂದನ ಕೈಯಿಂದ ತಪ್ಪುವುದಿಲ್ಲ.
ನೋಡ್ರ, ರಾಜದಂಡವನ್ನು ಹಿಡಿಯತಕ್ಕವನು, ರಾಜ ಆಳ್ವಿಕೆ ಮಾಡ್ತಾ ಗೊತ್ತಾ, ಅವನು ಎಲ್ಲಿ ಬರಬೇಕು? ಯಹೂದದಲ್ಲೇ ಬರಬೇಕು ಅಂತಂದ್ಬಿಟ್ಟು ಫಿಕ್ಸ್ ಆಗಿತ್ತು ನೋಡ್ರಿ. ಯಾಕಂದ್ರೆ ದೇವರು ಚೂಸ್ ಮಾಡಿದ್ದು ಯಹೂದ ಗೋತ್ರ ಅಲ್ವರ. ಅದರಿಂದ ದೇವರು ಏನು ಮಾಡ್ತಾರೆ, ಯಹೂದನ್ನೇ ವಿಶೇಷವಾಗಿ ಏನು ಮಾಡ್ತಾರೆ ಅಲ್ಲಿ ಅಬ್ರಾಹ್ಮಿನ ವಂಶದಲ್ಲಿ ಯಹೂದ ಗೋತ್ರನೇ ದೇವರು ಏನು ಮಾಡ್ತಾರೆ ಅಲ್ಲಿ ಅಲ್ಲಿ ಆಯ್ಕೆ ಮಾಡ್ತಾರೆ. ಯಾಕಂದರೆ ಯೇಸು ಕ್ರಿಸ್ತನಿಗಿರುವಂಥ ಎಲ್ಲ ಗುಣಲಕ್ಷಣಗಳು ಅದು ಯಹುದ್ದ ಗೋತ್ರದಲ್ಲಿ ಏನಾಗಿತ್ತು, ಅದು ಸೀಮಿತವಾಗಿತ್ತು ಅಲ್ರ. ಸಿಂಹಕ್ಕೆ ಕಂಪೇರ್ ಮಾಡೋಂಥದ್ದು ಅದರ ಮೃಗೇಂದ್ರನ ಥರ ಇರೋದು, ರಾಜದಂಡವು ಅನ್ನಲ್ಲಿ ಇರೋಂಥದ್ದು ಅಲ್ವರ. ಅದಕ್ಕೆ ನೋಡ್ಬೇಕಾರೆ ಏನ್ರಿ ಆಮೇಲೆ ಏನ್ರಿ ಆಡಳಿತ ಮಾಡೋಂಥ ಅಧಿಕಾರ ಕೊಡಲು ಬಿಟ್ಟಿದ್ದು ಎಲ್ಲ ಇವ್ರಿಗೆ ಆಗಿರೋದ ಯಹೂದನ ದೇವ ವಿಶೇಷವಾಗಿ ಆಯ್ಕೆ ಮಾಡ್ಕೊತಾರೆ. ಆಮೇಲೆ ನಿಮಗೆ ಚೆನ್ನಾಗಿ ಗೊತ್ತಿರ್ಬೋದು, ಇದು ಯಾಕೋಬಿನ 12 ಜನ ಮಕ್ಕಳು 12 ಗೋತ್ರವಾಗ್ತಾರೆ. 12 ಗೋತ್ರ ಆಗಿ ಮೇಲೆ ಏನಾಗ್ತದೆ ಅಂತ ನೋಡಿದ್ರೆ, ದಾವೀದು ನಂತರ ಸೋಲೊಮನ್ ಆಳ್ವಿಕೆ ಮಾಡ್ತಾನೆ. ಸೋಲೊಮನು ಚೆನ್ನಾಗಿರ್ತಾನೆ ಫಸ್ಟು, ಆಮೇಲೆ ದೇವ್ರದಾಗ ಪಾಪ ಮಾಡಿದವಾಗ ಇಸ್ರೇಲ್ನ ಎರಡು ಭಾಗಕ್ಕೆ ಒಡೆದ್ಬಿಡ್ತಾರೆ ದೇವರು. 10 ಗೋತ್ರ ಒಂದು ಕಡೆ ಹೋಗ್ತದೆ, ಆಮೇಲೆ 2 ಗೋತ್ರ ಏನಾಗ್ತದೆ ಒಂದು ಕಡೆಗೆ ಕೊಂದು ಬರ್ತಾರೆ. ಕರೆಕ್ಟಾ? ಹ್ಞೂ. ಆ 2 ಗೋತ್ರ ದೇವರು ಆಯ್ಕೆ ಮಾಡಿದ 2 ಗೋತ್ರ ಯಾವುದು? ಹ್ಞೂ. ಯಾವುದ್ಯಾವುದು? ಒಂದು
ಲೇವಿ ಅಂಡ್ ಯೂದ
ಲೇವಿ ಅಂಡ್ ಯೂದ
ಯೂದ
ಅಲ್ವರ. ನೋಡಿ ಓದನ, ಫಸ್ಟ್ ಕಿಂಗ್ಸ್ 11 ಚಾಪ್ಟರ್, ಫಸ್ಟ್ ಕಿಂಗ್ಸ್ 11 ಚಾಪ್ಟರ್ 11 ಇಂದ 13, 1ನೇ ಅರಸು 11ನೇ ಅಧ್ಯಾಯ 11 ರಿಂದ 13.
ಆತನು ಅವನ ಮೇಲೆ ಕೋಪಗೊಂಡು ಅವನಿಗೆ, ನೀನು ಈ ಪ್ರಕಾರ ಮಾಡಿ ನನ್ನ ವಿಧಿ ನಿಬಂಧನೆಗಳನ್ನು ಮೀರಿದ್ದರಿಂದ ನಿನ್ನ ರಾಜ್ಯವನ್ನು ನಿನ್ನಿಂದ ಕಿತ್ತುಕೊಂಡು ನಿನ್ನ ಸೇವಕನಿಗೆ ಕೊಡುವೆನು. ಆದರೂ ನಾನು ನಿನ್ನ ತಂದೆಯಾದ ದಾವಿದನನ್ನು ನೆನೆಸಿ ನಿನ್ನ ಕಾಲದಲ್ಲಿ ಇದನ್ನು ಮಾಡುವುದಿಲ್ಲ, ನಿನ್ನ ಮಗನ ಕೈಯಿಂದ ಅದನ್ನು ಕಿತ್ತುಕೊಳ್ಳುವೆನು. ಆದರೆ ರಾಜ್ಯವನ್ನೆಲ್ಲಾ ಕಿತ್ತುಕೊಳ್ಳುವುದಿಲ್ಲ, ನನ್ನ ಸೇವಕನಾದ ದಾವಿದನಿಗೋಸ್ಕರವೂ ನಾನು ಆರಿಸಿಕೊಂಡ ಯೆರೂಸಲೇಂ ಪಟ್ಟಣಕ್ಕೋಸ್ಕರವೂ ನಿನ್ನ ಮಗನಿಗೆ ಒಂದು ಕುಲವನ್ನು ಉಳಿಸುವೆನು ಎಂದು ಹೇಳಿದನು.
ಯಾವ ಕುಲವನ್ನು? ಒಂದು ಕುಲವನ್ನು ಉಳಿಸ್ತೀನಿ ಅಂತ ಹೇಳ್ತಾರೆ. ಯಾರಿಗೋಸ್ಕರ?
ದಾವಿದನಿಗೋಸ್ಕರ.
ದಾವಿದನಿಗೋಸ್ಕರ ಅಂತ ಹೇಳ್ತಾರೆ ಅಲ್ವರ. ಹಂಗಾದ್ರೆ ದೇವ್ರ ಚೂಸ್ ಅಂಡ್ ಟ್ರೈಬು ಜೂಡಾ ಟ್ರೈಬ್, ಕರೆಕ್ಟಾ? ಸರಿ, ಇವಾಗ ಇನ್ನೊಂದು ಗೋತ್ರನ ಏನಕ್ಕೆ ಉಳಿಸಿದ್ರು ದೇವರು? ಒಂದೇ ಟ್ರೈಬ್ ಅಂದರೆ ಉಳಿಸ್ಬೇಕಾಗಿತ್ತು, ಕರೆಕ್ಟಾ? ಇನ್ನೊಂದು ಟ್ರೈಬನ್ನು ಏನಕ್ಕೆ ಉಳಿಸಿದ್ರು ಅಂದರೆ, ದಾವೀದು ಒಬ್ಬನಿಗೆ ಪ್ರಾಮಿಸ್ ಮಾಡಿತಾನೆ ಗೊತ್ತಾ?
ಯೋನಾಥನ್.
ನೋಡಿ, ಫಸ್ಟ್ ಸ್ಯಾಮ್ಯುಯೆಲ್ 20 ಚಾಪ್ಟರ್, 20:42, 1ನೇ ಸ್ಯಾಮ್ಯುಯೆಲ 20ನೇ ಅಧ್ಯಾಯ 42ನೇ ವಾಕ್ಯ ಓದಿ.
ಇಪ್ಪತ್ತನೇ
20ನೇ ಅಧ್ಯಾಯದಲ್ಲಿ ಕೊನೆಯ ವಾಕ್ಯ 42ನೇ ವಾಕ್ಯ.
ಅನಂತರ ಯೋನಾತಾನನು ದಾವೀದನಿಗೆ, ಸಮಾಧಾನದಿಂದ ಹೋಗು, ನಾವು ಯಹೋವನ ಹೆಸರಿನಲ್ಲಿ ಆಣೆಯಿಟ್ಟು ಒಡಂಬಡಿಕೆಯನ್ನು ಮಾಡಿಕೊಂಡಿದ್ದೇವಲ್ಲ, ಆತನೇ ನನಗೂ ನಿನಗೂ, ನನ್ನ ಸಂತಾನಕ್ಕೂ ನಿನ್ನ ಸಂತಾನಕ್ಕೂ ಸದಾ ಸಂಬಂಧ ಸಾಕ್ಷಿಯಾಗಿ ಇರಲಿ ಎಂದು ಹೇಳಿದನು. ತರುವಾಯ ದಾವಿದನು ಹೊರಟು ಹೋದನು. ಯೋನಾತಾನನು ಊರೊಳಕ್ಕೆ ಬಂದನು.
ನೋಡ್ರ ಏನ್ರಿ, ದೇವರು ಸಾಕ್ಷಿಯಾಗಿರ್ತಾರೆ ನನ್ನ ನಿನ್ನ ಒಡಂಬಡಿಕೆಗೆ ಅಂತ ಅಂದ್ಬಿಟ್ಟು ಹೇಳ್ತಾರೆ. ಯೋನಾತಾನ ಯಾವ ಗೋತ್ರ? ಯೋನಾತಾನ ಸೌಲಿನ ಮಗ, ಕರೆಕ್ಟಾ?
ಹೌದು,
ಸೌಲಿ ಅವ್ಗ ಯಾವ ಗೋತ್ರ?
ಲೇವಿ
ಬೆನ್ಯ, ಕರೆಕ್ಟ್, ಬೆನ್ಯಮಿನ್ ಗೋತ್ರ.
ಬೆನ್ಯಾಮಿನ್.
ಪುಟ ಮಿಸ್ಟರ್, ವೆರಿ ಗುಡ್, ಬೈಬಲ್ ಓದ್ತೀರಾ ಅಂತ ಅರ್ಥ. ಬೆನ್ಯಮಿನ್ ಗೋತ್ರ, ವೆರಿ ಗುಡ್. ಅದರ ಬೆನ್ಯಮಿನ್ನ ದೇವ್ರು ಏನ್ ಮಾಡಿದ್ರು, ಯೂದಾ ಜೊತೆಗೆ ಸೇರಿಸ್ಬಿಟ್ರು. ದಾವೀದ್ ವಾಗ್ದಾನ ಮಾಡವನೇ, ಅವನು ಅಷ್ಟು ಫೇತ್ಫುಲ್ ಆಗಿದ್ದ ಅಂತಂದ್ರೆ ದೇವ್ರಿಗೆ, ಅವನ ಮಾತನ್ನ ಮೀರೋದಕ್ಕೆ ದೇವ್ರಿಗೆ ಮನಸ್ಸು ಬರ್ತಿಲ್ಲ ರೀ. ಅವನು ನನ್ನ ನಿಮಿತ್ತವಾಗಿ ಇಷ್ಟೆಲ್ಲ ಅವನು ಅನುಭವಿಸಿದ್ದಾನೆ, ಇಷ್ಟೆಲ್ಲ ನನಗೆ ಭಯಭಕ್ತಿಗೆ ಬದುಕಿದ್ದಾನೆ, ಅದರಿಂದ ಅವನ ಮಾತನ್ನ ನೆರವೇರಿಸು ಅಂತ ಹೇಳ್ತಾರೆ. ಯೂದನ್ ಮಾತ್ರ ಆಯ್ಕೆ ಮಾಡಿದ್ದೀನಿ, ಆದರೆ ದಾವಿದ ನಿಮಿತ್ತವಾಗಿ ಇನ್ನೊಂದು ಗೋತ್ರ ಕೂಡ ಸೇರಿಸಿ ಅಂತ ಹೇಳ್ತಾರೆ, ಅದು ಬೆನ್ಯಮೀನ್. ಸಾಯ ತನಕ ಬೆನ್ಯಮೀನ್ ಗೋತ್ರದಂತ ಜೋನಾಥನ್ ಮಕ್ಕಳು ದಾವಿದನ ಮೇಜ್ ಮೇಲೆ ತಿಂತಾ ಇರ್ತಾರೆ. ಆತ ಅದಕ್ಕೆ ದೇವ್ರು ಏನ್ ಮಾಡ್ತಾರೆ, ಯಹೂದ ಜೊತೆಗೆ ಏನ್ ಮಾಡೋದಲ್ಲಿ, ಯಾರನ್ನ ಆಯ್ಕೆ ಮಾಡೋದು? ಇವಾಗ ಇನ್ನೊಂದು ಪಾಠ ಇದೆ ಅಂದ್ರೆ ಬೆನ್ಯಮಿನ್. ಅದರ ಇನ್ನೊಂದು ಪಾಠ ಏನಕ್ಕೆ, ಏನಕ್ಕೆ ಯಹೂದನ ಆಯ್ಕೆ ಮಾಡಿದ್ರು ಅಂತಂದ್ರೆ, ಯಹೂದ ಒರಿಜಿನಲ್ ಯಾಕೊಬ್ಬನ ಮಗ ಯಹೂದ, ಅವನು ಯಾರ ಜೊತೆ ಸಂಬಂಧ ಇಟ್ಕೊಂತಾನೆ? ಯಹೂದ ಯಾರ ಜೊತೆ ಸಂಬಂಧ ಇಟ್ಕೊಂತಾನೆ ಹೇಳಿ? ನೀವು ಓದಿದ್ದೀರಾ ಬೈಬಲಲ್ಲಿ ಏನ್ ಬರೀ, ಇವೆಲ್ಲ ಕೇಳ್ತೀರಾ? ಯಾಕೆ ಬರ ನೀವು ಸುಮ್ಮನಿದ್ದಾರೆ, ಗೋಳೆ ಕಂತೀರ ಅಂತೀರಾ?
ಯಹೂದ ಯಾರ ಜೊತೆ ಸಂಬಂಧ ಇಟ್ಕೊಂತಾನೆ?
ಸಂಬಂಧ ಇಟ್ಕೊಂತಾನೆ.
ಅನ್ಯ ಸ್ತ್ರೀ.
ಯಾರು, ಹೆಸರು ಹೇಳಿ. ಸರಿ, ಆದಿಕಾಂಡದಲ್ಲಿ 28ನೇ ಅಧ್ಯಾಯದಲ್ಲಿ ಬರ್ತಾರೆ. ಮನೆ ಫ್ರೀ ಇರ್ಬೇಕು, ಓದಿ. ಹೇಳಿ ಪುತ್ರ ಮಿಸ್ಟರ್, ಹೇಳಿ ಪುಟೇ ಮಿಸ್ಟರ್, ಹೇಳಿ.
ಸಸ್ತೆ ತಾಮರಳು.
ಕರೆಕ್ಟ್ ಸರ್, ಸೂಪರ್, ವೆರಿ ಗುಡ್. ಪರಲ್ ಸರ್, ನೀವು ಚೆನ್ನಾಗಿ ಓದಿದ್ರಿ ಬೈಬಲ್ನ, ವೆರಿ ಗುಡ್. ಸಭಾಷ್ ಅದರ ತಾಮಾರ್, ತಾಮರ್ ಯಾರು ಗೊತ್ತಾ? ತಾಮರಳು ಯಾರು?
ಅವ್ರ ಸೊಸೆ ಬ್ರದರ್.
ಸೊಸೆ. ಯಹೂದ ಬಂದ್ಬಿಟ್ಟು ಸೊಸೆ ಸಂಬಂಧ ಇಟ್ಕೊಂಡ್ಬಿಡ್ತಾನೆ, ಗೊತ್ತಿಲ್ದ್ರ ಸಂಬಂಧ ಇಟ್ಕೊಂಡ್ಬಿಡ್ತಾನೆ, ಗೊತ್ತಿಟ್ಕೊಂಡು ಗೊತ್ತಿನ ಇಟ್ಕೊಳಲ್ಲ. ಆದ್ರೆ ಅವ್ನು ತುಂಬಾ ಕಷ್ಟ ಪಟ್ಬಿಡ್ತಾನೆ, ಆಮೇಲೆ ಅಯ್ಯೋ ನಾನು ಮಾಡಿದ ತಪ್ಪು ಅಂತ ಪಶ್ಚಾತ್ತಾಪ ಪಡ್ತಾನೆ. ಅರೆ ದೇವ್ರಿಗೆ ಊಟ ಮಾಡ್ತಾರೆ, ತಾಮಾರ್ ನಮ್ಮ ಮಕ್ಕಳನ್ನ ಆಯ್ಕೆ ಮಾಡ್ತಾರೆ. ನೋಡಿ ಇದನ್ನ ಇಲ್ಲಿ ಕೊಟ್ಟವ್ರೆ, ಲೂಕಾ 3ನೇ ಅಧ್ಯಾಯ 34 ಮೊದಲು ಓದಿ, ಆಮೇಲೆ 33 ಓದಿ, ಉಲ್ಟಾನೆ ಓದ್ಕೊಂಬನಿ.
ಇವನು ಯಾಕೋಬನ ಮಗನು,
ಸಾಕು ಬಿಡಿ,
ಇವನು.
ಸಾಕು, ಇವನು ಯಾಕೋಬನ ಮಗನು, ಆಯ್ತಾ? ಇವಾಗ 33ನೇ ವಾಕ್ಯ ಓದಿ.
ಇವನು ಅಮ್ಮಿನಾದಾಬನ ಮಗನು, ಇವನು ಅರ್ನೆಯನ ಮಗನು, ಇವನು ಎಸ್ರೋನನ ಮಗನು, ಇವನು ಪೆರೆಸನ ಮಗನು, ಇವನು ಯೂದನ ಮಗನು.
ಇವನ ಯೂದನ ಮಗನು, ಯೂದನು ಪಾರೇಸ್ನ ಹೆಂಗ ಪಡ್ಕೊಂಡ, ತಾಮಾರಲ್ ಪಡ್ಕೊಂತಾನೆ. ಅಲ್ವರ ನೋಡಿ, ದೇವ್ರ ಕೃಪೆ ನೋಡ್ರಿ ಅಂತೀನಿ. ಅದು ಆ್ಯಕ್ಚುಲಿ ಒಂದು ಏನ್ರಿ, ಅಜಗಜಾಂತರ, ಅದು ಒಂಥರ ವ್ಯವಿಚಾರದ ಲೆಕ್ಕನೆ. ಆದ್ರೆ ದೇವ್ರು ಏನ್ ಮಾಡ್ತಾರೆ, ಅವ್ರು ಪಶ್ಚಾತ್ತಾಪ ಪಟ್ಟಿರಿಂದ ದೇವ್ರು ಆ ಕೂಸ್ನ ಆಯ್ಕೆ ಮಾಡ್ಕೊತಾರೆ, ಆ ಸ್ತ್ರೀನ ಆಯ್ಕೆ ಮಾಡ್ಕೊಂತಾಳೆ. ಯಾರನ್ನ? ತಾಮಾರನ್ನ ಆಯ್ಕೆ ಮಾಡ್ಕೊಂತಾರೆ. ಆಮ್ ನೆಕ್ಸ್ಟ್ ಇನ್ನೊಂದು ಜನರೇಷನ್ ಬರ್ತಾರೆ, ಏನ್ರಿ ಏನ್ರಿ ಇನ್ನೊಬ್ರು ಇರ್ತಾರೆ ಅವ್ರ ವಂಶದಲ್ಲಿ. ಯಾರದ, ಯಾರ?
ಏನು ಏನ್ ಬ್ರದರ್ ಕೇಳ್ತೀನಿ. ಇದೊಂದು
ಹಂಗೆ ಓದ್ಕೊಂಬ್ರಿ, ಅಲ್ಲಿ 32 ಓದಿ, ಅಲ್ಲಿ ಕೊಟ್ಟಾರ ನೋಡ್ರಿ.
ಇವನು ಇಷಾಯನ ಮಗನು, ಇವನು ಓಬೇದನ ಮಗನು, ಇವನು ಬೋವಜನ ಮಗನು.
ಬೋಸ್ ಯಾರ್ದು
ಬೋವಜನ
ಮದುವೆ ಆಯ್ತಾರೆ?
ಓಬೇದನ ಮಗನು.
ಗಂಡು ಗಂಡಸ್ಗೆ ಸಮ್ಮತಿ ಕಟ್ಬಿಟ್ರ ನೀವು. ಬೋಸ್ ಯಾರ್ದು
ರೂತಳಂತೆ.
ಮದುವೆ ಆಯ್ತಾರೆ? ಯಾರನ್ನ?
ರೂತಳು
ರೂತಳು.
ರೂತಳು
ರೂತಳು,
ರೂತಳು
ವೆರಿ ಗುಡ್.
ಅದೇನು
ರೂತ್ ಯಾವ
ಯಾರ
ದೇಶದವಳು?
ಮಗನು ಅಂತ ಕೇಳಿಸ್ತು.
ಇರ್ಲಿ ಬಿಡಿ ಸರ. ಸರಿ, ಇವಾಗ ರೂತ್ ಯಾವ ದೇಶದವಳು?
ಮೋವಾಬ್ ದೇಶ. ಮೋವಾಬ್ ದೇಶ.
ಮೋವಾಬ್ದವಳು. ನೋಡ್ರ ಯಾರು ದಾವಿದಿನ ಗಜ್ಜಿ ಯಾರು? ಯಹೂದ್ಯಳ
ರೂತಳು
ರೂತ್. ರೂತ್
ರೂತಳು.
ನೋಡ್ರ ಯಾಕೆ ನಂಬಿಕೆ ಅದರ, ಅದಕ್ಕೆ ದೇವ್ರು ಮಾಡ್ತಾರೆ, ಕರ್ಕೊಂಬ ಅವ್ಳನ್ನ ಕರ್ಕೊಂಬಂದು ಹೇಳ್ತಾರೆ. ಆಮೇಲೆ ಏನ್ರಿ ಏನ್ರಿ, ನಮ್ಮ ಇವ್ರಿದ್ರಲ್ಲ ಯಾರಪ್ಪ, ಯಾರು ಇಲ್ಲಿ? ಒಂದು ನಿಮಿಷ ರೀ. ರಹಾಬ್ ಇದ್ಲು ಗೊತ್ತಾ? ರಾಹಾಬನು ಕೂಡ ಯೇಸು ಕ್ರಿಸ್ತನ ವಂಶಾವಳಿಯಲ್ಲಿ ಬರ್ತಾರೆ. ಅಂದ್ರೆ ಯೇಸು ಕ್ರಿಸ್ತನ ಯಾರಪ್ಪ ಅಜ್ಜಿ ಅಂತ ನೋಡಿದ್ರೆ ಏನ್ರಿ, ರೂತ್ ಅವ್ರ ಅಜ್ಜಿ ಅಂದ್ರ, ಆಮೇಲೆ ಬೋವಾಜ್ ಅವ್ರ ತಾತ, ಆಮೇಲೆ ಏನ್ರಿ ರಾಹಾಬ್ ಬರ್ತಾಳೆ, ಆಮೇಲೆ ಏನ್ರಿ ತಾಮಾರ್ ಬರ್ತಾಳೆ, ಆಮೇಲೆ ಇನ್ನೊಬ್ರು ಇದ್ರು ಇರಿ, ಅವ್ರ ಹೆಸರು ನಾನು ಮರ್ತೋಗ್ಬಿಟ್ಟೆ ಏನ್ರಿ ಯಾರೋ,
ನಾವು
ಅಲ್ಲ ಯಾರೋ ಬೆಚ್ಚಿಬಾ, ಬೆಚ್ಚಿಬಲ್ ತಾನೆ ಹುಟ್ಟಿದ್ ಸೋಲಮ್ಮನ ಕರೆಕ್ಟ್ ತಾನೆ, ಬೆಚ್ಚಿಬಂಗ ಜನ ಮಕ್ಕ, ಇಬ್ರು ಜನ ಮಕ್ಕಳು ಸೋಲಮ್ಮನು ನಾತನ್ನು ಗೊತ್ತರ, ಇಬ್ರು ಜನ ಮಕ್ಕಳು ದೇವ್ರ ಆಯ್ಕೆ ಮಾಡ್ತೀನಿ ನೋಡ್ರ ಹಂಗಿದೆ. ಇದು ಗಾಡ್ಸ್ ಗ್ರೇಸ್. ಇದೇನಕ್ಕೆ ನಮ್ಗೆ ದೇವ್ರ ಎಕ್ಸಾಂಪಲ್ ಆಗಿ ಇಟ್ಟವ್ರ ಅಂತಂದ್ರೆ ಏನ್ರಿ, ದೇವ್ರು ನಮ್ಮ ಹೃದಯಗಳನ್ನ ನೋಡ್ತಾರೆ ಅಂತಂದ್ಬಿಟ್ಟು. ಅದಕ್ಕೆ ದೇವರು ಯಹೂದ ಗೋತ್ರದನ್ನೇ ದೇವ್ರು ಏನ್ ಮಾಡ್ತಾರೆ ಆಯ್ಕೆ ಮಾಡ್ತಾರೆ ಕಟ್ರ. ಸರಿ ಎನಿವೆ ಆಯ್ತಾ, ಕ್ಲಿಯರಾ, ಏನೇ ಪ್ರಶ್ನೆ ಇದೆಯಾ?
ಕ್ಲಿಯರ್ ಆಯ್ತು.
ಹ್ಮ್, ಆಮೇಲೆ ಬೇರೆ, ಆಮೇಲೆ ಇವಾಗ ನಾನು ಇನ್ನೊಂದು ಎಕ್ಸಾಂಪಲ್ ಕೊಡ್ತೀನಿ ನೋಡಿ, ಇನ್ನೊಂದು ಕ್ಲೂ ಕ್ಲಿಕ್ ಮಾಡಿ, ಒಂದು ಪ್ರಶ್ನೆ ಕೇಳ್ತೀನಿ. ಯೇಸು ಕ್ರಿಸ್ತ ಯಾವ ಗೋತ್ರ?
ಯೂದ ಗೋತ್ರ.
ವೆರಿ ಗುಡ್, ಸರಿಪ್ಪ ವೆರಿ ಗುಡ್. ದಾವಿದ್ ಯಾವ ಗೋತ್ರ?
ಯೂದ ಗೋತ್ರ.
ಯೂದಾ ಗೋತ್ರ. ದಾವಿದ್ಗೆ ಬೆಸ್ಟ್ ಫ್ರೆಂಡ್ ಯಾರು?
ಯೋನಾಥನ್.
ಯೋನಾಥನ್. ಯೋನಾಥನ್ ಯಾವ ಗೋತ್ರ?
ಬೆಂಜಮಿನ್ ಗೋತ್ರ.
ಬೆಂಜಮಿನ್
ಗೋತ್ರ. ವೆರಿ
ಗೋತ್ರ.
ಗುಡ್. ಇವಾಗ ಜೀಸಸ್ ಕ್ರೈಸ್ಟ್ಗೆ ಒಬ್ರು ಕ್ಲೋಸ್ ಆಗಿರೋಂಥ ಅಪೋಸ್ಟಲ್ ಇದ್ದಾರೆ, ತುಂಬ ಫೇವರೇಟ್, ಅಂದ್ರೆ ಅವರು ದೇವ್ರಿಗೆ ಸಖತ್ ಕೆಲಸ ಮಾಡಿದ್ರು. ಯಾರವರು?
ಪೇತ್ರು.
ಪೇತ್ರ? ಇಲ್ಲಪ್ಪ, ಪೇತ್ರ ಬಗ್ಗೆ ಬೈಬಲ್
ಯೋಹಾನ.
ಇದೆ. ಯಾರು? ಯೋಹಾನನ? ಇಲ್ಲ, ಅವರೆಲ್ಲ ಇದಾರೆ, ಇಲ್ಲ ಅಂತಿಲ್ಲ, ಅವರು ಕ್ಲೋಸ್ ಆಗಿದ್ದಾರೆ, ಇಲ್ಲ ಅಂತಿಲ್ಲ.
ಕ್ವಶನ್
ಇನ್ನೊಂದ್ಸರಿ ಹೇಳ್ತೀನಿ ಕೇಳ್ರಿ. ಇವಾಗ ಯೋಹಾನ, ಯಾಕೋಬು, ಪೇತ್ರ ಕ್ಲೋಸ್ ಆಗಿದ್ರು ಯೇಸು ಕ್ರಿಸ್ತನ್ಗೆ, ಡೌಟೇ ಇಲ್ಲ, ನಾನು ಇಲ್ಲ ಅಂತ ಹೇಳಿಲ್ಲ. ಆದ್ರೆ ಇನ್ನೊಬ್ರು ಇದ್ರು, ಯೇಸು ಕ್ರಿಸ್ತನ್ ಅವ್ನಿಗೆ ಹೇಳ್ತಾರೆ, ನೀನು ನನ್ನ ನಿಮಿತ್ತವಾಗಿ ಎಷ್ಟೆಲ್ಲ ಕಷ್ಟ ಅನುಭವಿಸ್ಬೇಕು, ನಾನು ಇನ್ನು ನೋಡಿಸ್ತೀನಿ ಬಾ ಅಂತಂದ್ಬಿಟ್ಟು ಪ್ರತ್ಯೇಕವಾಗಿ ಅವ್ನ ಕರೀತಾರೆ ಸ್ಪೆಷಲ್ ಆಗಿ. ಸೌಲ. ಸೌಲ ಯಾವ ಗೋತ್ರದವನು?
ಸೌಲ
ಸೌಲ
ಬೆಂಜಮಿನ್ ಗೋತ್ರದು.
ಬೆಂಜಮಿನ್ ಗೋತ್ರ. ಫಿಲಿಪ್ಪಿಗೆ ಬರೆದ ಪತ್ರಿಕೆಯಲ್ಲಿ ಹೇಳ್ತಾರಲ್ಲ, ಬೆನ್ಯಮಿನ್ ನಲ್ಲಿ ಬೆನ್ಯಮಿನ್ ನಾನು, ಯಹುದ್ಯನಲ್ಲಿ ಯಹುದ್ಯನು ಅಂತ ಹೇಳ್ತಾರೆ ನೋಡ್ದ. ಅಲ್ಲಿ ದಾವಿದು ಜೋನಾಥನ್ ಹೆಂಗ್ ಕ್ಲೋಸ್ ಆಗಿದ್ರು, ಇಲ್ಲಿ ಜೀಸಸ್ ಕ್ರೈಸ್ಟ್ ಪೌಲ್ ಏನ್ರಿ ಸೇವೆ ಮಾಡ್ತಾರೆ, ಅಬ್ಬಾ ಬಾ ಬಾ ಬಾ. ದಾವಿದು ಜೋನಾಥನ್ ಹೆಂಗಿದ್ರು ಒಗಟಾಗಿ ಅಪೋಸ್ಟ್ಲ್ ಪೌಲ್ ಕ್ರಿಸ್ತನಿಗೆ ಎಲ್ಲಾನು ಕೊಟ್ಬಿಡ್ತಾರೆ, ನಾನು ಎಲ್ಲವನ್ನು ಕಸವನ್ನು ಎಣಿಸ್ಬಿಟ್ಟೆ ಅಂತ ಹೇಳ್ತಾರೆ. ಜೋನಾಥನ್ ಹೇಳ್ತಾನೆ, ಏ ನನಗೆಲ್ಲ ಕಸ ಕಣಪ್ಪ, ತಗೋ ನನ್ನ ಆಯುಧ ಎಲ್ಲ ತಗೋ ಅಂತ ಕೊಟ್ಬಿಡ್ತಾನೆ, ರಾಜ್ಯಾಧಿಕಾರನೇ ಬಿಟ್ಕೊಡ್ತಾನೆ. ಹೇಳ್ತಾನೆ, ನಾನ್ ನಮ್ಮಪ್ಪ ಸತ್ತಿದ ಮೇಲೆ ನೀನೇ ರಾಜ ಆಗೋದು ಅಂತ ಹೇಳ್ತಾನೆ. ಯಾರಾದ ಹೇಳ್ತಾರ? ಇವಾಗ ಸೀಟ್ ಕಿತ್ಕೊಂಡ ಕಾಯ್ತಾ ಇರ್ತಾರೆ, ಒಬ್ರು ಕಾಲು ಕಿತ್ಬಿಟ್ಟು ಇನ್ನೊಬ್ಬನ ಹೇಳಿದೆ ಅವ್ನು ಬಿಳ್ಸಪ್ಪಷ್ಟು ನಾವು ಕುದ್ರೋಣ ಅಂತಂತಾರೆ. ಆದ್ರೆ ಜೋನಾಥನ್ ಹೆಂಗಿತ್ತು ಅಂದ್ರೆ, ದಾವಿದನ್ನ ಅಂಡರ್ಸ್ಟ್ಯಾಂಡ್ ಮಾಡ್ಕೊಂತಾನೆ, ಅವನು ಕೃಪೆ ಇದ್ದಿದ್ದು, ದೇವ್ರ ದಯೆ ಇದ್ದಿದ್ದು, ಈಸ್ ದ ಚೂಸನ್ ವನ್, ನಾನಲ್ಲ, ಪರವಾಗಿಲ್ಲ ದೇವ್ರೆ ಏನ್ ಬೇಕಾರ ಕೊಡ್ತೀನಿ ತಗೋ ಅಂತಂದ್ಬಿಟ್ಟು ಫುಲ್ ಕೊಟ್ಬಿಡ್ತಾನ್ರಿ. ಬೈಬಲ್ ಹೇಳ್ತಾರೆ ಅವರಿಬ್ರು ಪ್ರೀತಿ ಎಷ್ಟಿತ್ತು ಅಂತಂದ್ರೆ, ಸ್ತ್ರೀಯ ಮೋಹಕ್ಕಿಂತ ಅವರಿಬ್ರು ಪ್ರೀತಿ ಏನಾಗಿತ್ತಂತೆ, ತುಂಬಾ ಉನ್ನತವಾಗಿತ್ತು ಅಂತಾರೆ. ಇಂಗ್ಲಿಷ್ ಹೇಳ್ಬೇಕ್ರೆ, ದೇರ್ ಸೋಲ್ಸ್ ವೇರ್ ನಿಟ್ ಟುಗೆದರ್ ಹೇಳ್ತಾರೆ. ನಿಟ್ ಅಂದ್ರೆ ಏನು ಗೊತ್ತಾ, ಎರಡು ಎರಡು ಹೃದಯಗಳು ಸೇರ್ಕೊಂಡ್ಬಿಡ್ತಂದ್ರಿ, ಒಬ್ಬರನ್ನ ಬಿಟ್ಟು ಒಬ್ರು ಹಿಡಿತಾ ಇಲ್ಲ ಅಂತ್ರಿ. ಆ ಥರ ಒಂದು ಏನ್ರಿ ಒಂದು ಅಂತಾರೆ ಲವ್ ಅಟ್ಯಾಚ್ಮೆಂಟ್, ಇದೇ ಅಟ್ಯಾಚ್ಮೆಂಟು ಜೀಸಸ್ ಕ್ರೈಸ್ಟ್ಗೂ ಅಪೋಸ್ಟ್ಲು ಪೌಲ್ಗಿದ್ದಿತ್ತು. ಇಡೀ ಅಪೋಸ್ಟ್ಲು ಪೌಲ್ ಎಲ್ಲವನ್ನು ತ್ಯಾಗ ಮಾಡಿ ಪೊರಲೆ ಬಿಡಪ್ಪ ಕ್ರಿಸ್ತನಿಗಾಗಿ, ಎಲ್ಲವನ್ನು ತ್ಯಾಗ ಮಾಡಕ್ಕೆ ತಾನೆ ರೆಡಿಯಾಗಿದ್ದೀನಿ, ಯಾಕೆಂದ್ರೆ ಕ್ರಿಸ್ತನ ಮಹಿಮೆ ನಾನು ಸೇರಬೇಕು ಅಂತ. ಅರ್ಥ ಆಯ್ತಾ? ಅದಕ್ಕೆ ಇವೆಲ್ಲ ನಮ್ಮ ಪಾಠವಾಗಿರ್ಬೇಕು ಅಂತ ಅಂದ್ಬಿಟ್ಟು ದೇವರು ಯೂದಾ ಗೋತ್ರ ಸ್ಪೆಷಲಾಗಿ ಚೂಸ್ ಮಾಡಿದ್ದು. ಓಕೆನಾ? ಸರಿ, ಓಕೆ, ಬೇರೆ ಇನ್ನೇನೋ ಪ್ರಶ್ನೆ
ಇಲ್ಲಿ
ಇದೆಯಾ?
ಇಲ್ಲಿ ಯೇಸು ಸ್ವಾಮಿ ಅವರ ಡ್ಯಾಡಿ ಹೆಸರು ಯೋಸೆಫನು,
ಹ್ಮ್
ಯೋಸೆಫನ್ ತಂದೆ ಹೆಸರು ಯಾಕೋಬ್ಬ. ಇಲ್ಲಿ
ಹ್ಮ್
ಹಳೆ ಒಡಂಬಡಿಕೆಯಲ್ಲಿ ಕೂಡ ಬಂದ್ರೆ ಯೋಸೆಫನ್ ತಂದೆ ಹೆಸರು ಯಾಕೋಬ್ಬ.
ಯಾವುದು ಅಷ್ಟೇ,
ಯೇಸು ಸ್ವಾಮಿ ತಂದೆ ಯೋಸೆಫನ ಹೆಸರು, ಅವ್ರ ತಂದೆ ಹೆಸರು ಯಾಕೋಬ್ಬ.
ಹ್ಮ್ ಸಿಮಿಲಾರಿಟೀಸ್ ತುಂಬಾ ಆ ಥರ ಬೈಬಲ್ ತುಂಬಾ ಬರ್ತಾರೆ ಸಿಮಿಲಾರಿಟೀಸ್ ಎಲ್ಲ. ಓಕೆ, ಬೇರೆ ಏನೋ ಪ್ರಶ್ನೆ ಇದೆಯಾ? ಬೇರೆ ಯಾರಾದರೂ? ಲತಾ ಸಿಸ್ಟರ್ ಅವ್ರು ಏನೋ ಪ್ರಶ್ನೆ ಇದೆಯಾ ನಿಮಗೆ? ಕೃಷ್ಣ ಎರಡು ನಂಬರಿಕೆ ಬಗ್ಗೆ ಏನೋ ಡೌಟ್
ಒಂದು
ಇದೆಯಾ?
ವಾಕ್ಯದ ರೆಫರೆನ್ಸ್ ಬೇಕಿತ್ತು ಬ್ರದರ್. ಏನಂದ್ರೆ
ಲತಾ ಸಿಸ್ಟರ್, ಸಿಸ್ಟರ್ ಏನೋ ಡೌಟ್ಸ್ ಇದೆಯಾ, ಏನೋ ಪ್ರಶ್ನೆ ಇದೆಯಾ?
ಇಲ್ಲ ಸರಿ, ಗೋಧಿಗಳ ಬಗ್ಗೆ ಸ್ವಲ್ಪ ಅಷ್ಟು ಕನ್ಫ್ಯೂಸ್ ಇತ್ತು. ಗೊತ್ತಾಯ್ತು ಪಾಸ್ಟರ್.
ಓಕೆ ಓಕೆ. ಏ ಸಿಸ್ಟರ್, ಏನೇ ಡೌಟ್ಸ್ ಇದ್ರೆ ಸಂಕೋಚ ಪಡಬೇಡಿ, ನೀವು ಧಾರಾಳಾಗಿ ಕೇಳ್ರಿ ಸಿಸ್ಟರ್. ಹಾಂ, ಓಕೆನಾ? ಓಕೆ ಸರಿ. ಪ್ರಸನ್ನ ಬದ, ನಿಮ್ಗೇನು ಡೌಟ್ಸ್ ಇದೆಯಾ?
ಇಲ್ಲ ಸರ್, ಇದ್ರೆ ಕೇಳ್ತೀನಿ.
ಓಕೆ. ಪ್ರವೀಣ್ ಬ್ರದರ್, ನಿಮ್ಗೇನೋ ಡೌಟ್ಸ್ ಇದೆಯಾ, ಪ್ರಶ್ನೆ ಇದೆಯಾ? ಓಕೆ. ಪುಷ್ಪಾ ಸ್ಟರ್, ನಿಮ್ಗೇನೋ ಬೇರೆ ಪ್ರಶ್ನೆ ಇದೆಯಾ? ಓಕೆ. ಪುಟ್ಟ ಮಾಸ್ಟರ್, ನಿಮ್ಗೇನೋ ಪ್ರಶ್ನೆ ಇದೆಯಾ?
ಸರ್ ಏನು ಪ್ರಶ್ನೆ ಇಲ್ಲ.
ಓಕೆ. ಸರೋಜ್ ಸ್ಟರ್, ನಿಮ್ಗೇನೋ ಡೌಟ್ಸ್ ಇದೆಯಾ, ಕ್ವೆಶನ್ಸ್ ಇದೆಯಾ?
ಇಲ್ಲ ಬ್ರದರ್.
ಏನಿಲ್ಲ ಪಾಸ್ಟರ್.
ಓಕೆ. ವಾಣಿ ಸ್ಟರ್?
ಇಲ್ಲ ಬ್ರದರ್.
ಓಕೆ. ಶ್ವೇತಾ ಸ್ಟರ್, ಏನೋ ರೆಫರೆನ್ಸ್ ಕೇಳ್ತಾ ಇದ್ರಿ ನೀವು.
ಏನಂದ್ರೆ ಬ್ರದರ್, ಮುಂಚೆ ಮೋಶೆ ಧರ್ಮಶಾಸ್ತ್ರ ಬರೋದಕ್ಕಿಂತ ಮುಂಚಿತವಾಗಿ ಜನಾಂಗವು ಯಾವ ರೀತಿಯಾಗಿ ಅಂದ್ರೆ ಅವರವರ ಈಗ ಎಕ್ಸಾಂಪಲ್ ಆದಾಮ್ ಅವಳು ಇರ್ತಾರೆ ಬ್ರದರ್, ಅವರಿಗೆ ಮಕ್ಕಳಾಗ್ತಾರೆ ಅಂದ್ರೆ ಅವರವರು ಕೂಡ್ಕೊಂಡೆ ಜನಾಂಗವು ಅಂದ್ರೆ ಮನುಷ್ಯ ಜನಾಂಗವು ಎಬ್ಬಿಸಲ್ಪಡ್ತದ. ಆದ್ರೆ ಮೋಶ ಧರ್ಮಶಾಸ್ತ್ರ ಬಂದ್ಮೇಲೆ ಅದು ತಪ್ಪು ಅಂತ ಹೇಳಿ ಆ ತರ ಮದ್ವೆ ಆಗ್ಬಾರ್ದು ಅಂತ ಹೇಳಿ ಆಯ್ತಲ್ವಾ ಬ್ರದರ್, ಅದೊಂದು ರೆಫರೆನ್ಸ್ ಬೇಕಾಗಿತ್ತು.
ಓಕೆ. ಆಕ್ಟ್ 17:26 ಅಲ್ಲಿ ಒಂದು ವಾಕ್ಯ ಬರ್ತದೆ ನೋಡಿ.
ಆತನು ಒಬ್ಬನಿಂದಲೇ ಎಲ್ಲ ಜನಾಂಗದವರನ್ನು ಹುಟ್ಟಿಸಿ ಅವರವರು ಇರತಕ್ಕ ಕಾಲಗಳನ್ನು ಅವರವರ ನಿವಾಸಗಳ ಮೇರೆಗಳನ್ನು ನಿಷ್ಕರ್ಷಿಸಿ ಭೂಮಂಡಲದಲ್ಲೆಲ್ಲ ವಾಸ ಮಾಡಿ ಒಂದು ವೇಳೆ ಅವರು ತಡವಾಡಿಕೊಂಡರೇನು ಎಂದು ತನ್ನನ್ನು ಹುಡುಕುವವರನ್ನಾಗಿ ಮಾಡಿದನು.
ಅಲ್ಲಿ ಏನ್ ಹೇಳ್ತಾರೆ, ಒಂದೇ ಮನುಷ್ಯನಿಂದ, ಒಂದೇ ರಕ್ತದಿಂದ ಏನ್ ಮಾಡಿದ್ರೆ ಎಲ್ಲಾರ್ದು ಜನಾಂಗದನ್ನು ಉಂಟು ಮಾಡಿದ ಅಂತ ಹೇಳ್ತಾರೆ. ಸೊ ಅಂದ್ರೆ ಎಲ್ಲ ಒಬ್ಬರೇ ಮನುಷ್ಯನಿಂದ ಬಂದಿರೋದಂತ ಇದು ಕ್ಲಿಯರ್ ಪ್ರೂಫ್. ಅನೇ ಆದಾಮ್ ಅವ್ರ ಮಕ್ಕಳುಗಳು ಖಂಡಿತವಾಗೂ ಅವ್ರ ಸ್ವಂತ ಮಕ್ಕಳುಗಳನ್ನೇ, ಅಂದ್ರೆ ಸಹೋದರ ಸಹೋದರಿಗಳೇ ಮದುವೆ ಆಗಿರ್ಬೇಕು ಅಂತ ಇದು ಕ್ಲಿಯರ್ ಪ್ರೂಫ್. ಓಕೆನಾ? ಆದ್ರೆ ಧರ್ಮಶಾಸ್ತ್ರದಲ್ಲಿ ಬಂದಿದ ನಂತರ ಏನ್ ಮಾಡ್ತಾರೆ, ಇದು ಕ್ಲಿಯರ್ ಆಗಿ ಏನ್ ಮಾಡ್ತಾರೆ, ದೇವರದನ್ನ ಚೇಂಜ್ ಮಾಡ್ಬಿಡ್ತಾರೆ. ಎಷ್ಟೋ ಪ್ರಮಾಣಗಳಿದೆಲ್ಲ ಅದರ, ಏನ್ರಿ ಅರಣ್ಯಕಾಂಡದಲ್ಲಿದೆ, ಯಾಜಕಖಂಡದಲ್ಲಿದೆ, ಧರ್ಮಪುರುಷ ಖಂಡದಲ್ಲಿದೆ. ನೀವೇನು ಮಾಡ್ಬಿಡ್ದು, ನೀವು ಹತ್ರವಾಗಿರೋದು ಸಂಬಂಧಿಕರು ನೀವು ಮದುವೆ ಮಾಡ್ಕೊಂಡು ಮಾಡೋದು ಅಂತ ಏನು ಮಾಡ್ತಾರೆ, ನಿಮಗೆ ಕ್ಲಿಯರ್ ಆಗಿ ಕೊಟ್ಟವ್ರೆ ಅದರ. ಆಮೇಲೆ ಮಾವ ಸೊಸೆನ ಇಟ್ಕೊಳೋದು ಅದರ, ಅದೆಲ್ಲ ಏನು ಮಾಡ್ತಾರೆ ಧರ್ಮಶಾಸ್ತ್ರದಲ್ಲಿ ಕ್ಲೀನಾಗಿ ಕೊಡ್ತಾರಲ್ಲ, ಅದೆಲ್ಲ ವ್ಯಭಿಚಾರ ಅಂತ ಅಂದ್ಬಿಟ್ಟು ಅದು ಮಾಡಬಾರ್ದು ಅಂತ ಹೇಳ್ತಾರಲ್ಲ. ಓಕೆನಾ? ಕ್ಲಿಯರಾ? ಬೇರೆ ಏನು ಡೌಟ್ಸ್ ಇದೆಯಾ? ಓಕೆ. ಬ್ರದರ್ಸ್ ಸಿಸ್ಟರ್ಸ್, ಬೇರೆ ಏನೋ ಡೌಟ್ಸ್ ಇದೆಯಾ, ಕ್ವೆಶನ್ಸ್ ಇದೆಯಾ? ಓಕೆ. ಹಂಗಾರೆ ಒಂದು ಪ್ರೇಯರ್ ಮಾಡಿ ಎಂಡ್ ಮಾಡೋಣವಾ? ಓಕೆ. ಹಂಗಾರೆ ಸರಿ, ಪ್ರಾರ್ಥನೆ ಮಾಡಿ ಕ್ಲೋಸ್ ಮಾಡೋಣ. ಹಾಂ ಹೇಳಿ ಸಿಸ್ಟರ್. ಸರಿ, ಪ್ರೇಯರ್ ಮಾಡಿ ಕ್ಲೋಸ್ ಮಾಡೋಣವಾ?
ಇವತ್ತಿನ ಪಾಠ ಹೇಳ್ಕೊಡಿ ಬ್ರದರ್ ಒಂದು 15 ನಿಮಿಷ.
ಇಲ್ಲ ಸರ್, ಯಾಕಂದರೆ ಅದು 10 ನಿಮಿಷ ಅಲ್ಲಿ ಸರೋಗಲ್ಲ, ಅದು ಕರೆಕ್ಟಾಗಿ ನಮ್ಗೆ 1 ಅವರ್ ಬೇಕೇ ಬೇಕು. ಅದು 1 ಅವರು ಸಹ ಅಲ್ಲ, ಯಾಕಂದರೆ ಅಷ್ಟೊಂದು ವಿಚಾರಗಳಿದೆ. ನೆಕ್ಸ್ಟ್ ವೀಕಲ್ಲಿ ಡೆಫಿನೆಟಾಗಿ ನೋಡೋಣ. ಓಕೆನಾ? ಸುಮ್ಮನೆ 10 ನಿಮಿಷ ಹೇಳೋದು, ಆಮೇಲೆ ತಿರ್ಗಾ ನಿಮ್ಗೆ ಇನ್ನೂ ಪ್ರಶ್ನೆ ಹುಟ್ಟೋದು, ತೃಪ್ತಿ ಆಗದೆ ಇರೋದು,
ಓಕೆ
ಒಂದು ವಾರ ಎಲ್ಲ ನೀವು ಕಷ್ಟಪಡೋದು ಬೇಡ. ಓಕೆನಾ? ನೆಕ್ಸ್ಟ್ ವೀಕ್ ಡೀಟೇಲಾಗಿ ಡೆಫಿನೆಟಾಗಿ ನೋಡೋಣ. ಓಕೆನಾ?
ಓಕೆ.
ಓಕೆ.